ஸ்ரீகுருப்போ நம ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாமகிரகணாதேவா நிரஸ்தக்ரஹ விக்ரஹம் விருந்தாவனகிதம் வந்தே ப்ரஹ்ம ருத்ரேந்திர விந்திதம் ஸ்வாந்தஸ்தானந்த சய்யாய பூர்ணஜானரசாம்னசே உத்துங்கவாத்தரங்காய மத்வதுர்தார்த்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுகமசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச விஜதாம் கல்பவக்ஷாய நமதாம் காமதேனவே நீலாகராட்சிதாந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் மம. ब्रह्मचर्य हरि प्रीति सुविद्या वादशारिणः इष्टदान कष्टहर्त्रोन्नः मान्यान् मुनीन् नमः. वादिराज पदद्वन्द्वा वादिजासप्तमानसान् विश्वप्रिय गुरून् वन्दे मन्दोहं देवशुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिं सभक्तानां कल्पवृक्षं जगामदम् ஸ்வாமினம் துவாம் ரகு பிரேமதீர்த்தம் வந்தேஹ்யவீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்ஷகுரும் பஜே. ஸ்ரீகுருப்போ நம ஹரி ஓம். ஓம் ஜன்மாத்யஸ்ய யதோன்வஜாதிதரதஸ்யார்த்தேஷு விக்னஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரயஹ தேஜோவாதிமிருதாம் யதா விநிமயோ யத் த்ரிஸர்வோ மிருஷா தாம்னா ஸ்வேன சதா நிதஸ்தகுஹகம் சத்யம் பரம் தீமஹி. ஸ்ரீகுருப்யோ நம ஹரி ஓம். பகவந்தன ಚಿಂತನೆ ಮಾಡತಕ್ಕಂಥ ಒಂದು ವಿಶೇಷವನ್ನ ತಿಳಿಸಿಕೊಟ್ಟು, ಅಂದರೆ ಸಾಧನೆ ಹೇಗೆ ಮಾಡಬೇಕು, ಸಾಧನೆ ಮಾಡಬೇಕಾದರೆ ಸಾಧನೆ ಅಂದರೆ ಏನು ಅದರ ಪರಿಚಯ. ಇಡೀ ಜನ್ಮ ಶ್ರೀಹರಿಯ ಪದಾರವಿಂದವನ್ನ ಆದರಪೂರ್ವಕವಾಗಿ ಪ್ರತಿಯೊಂದು ಕ್ಷಣ ಸ್ಮರಣೆ ಮಾಡುವುದೇ ಸಾಧನೆ. ಆ ಸಾಧನೆ ಬರಬೇಕಾದರೆ ಭಗವಂತನಲ್ಲಿ ವಿಶೇಷವಾದ ಅಭಿಮಾನ ಅಥವಾ ಸ್ನೇಹ, ಅದನ್ನು ಭಕ್ತಿ ಅಂತಾರೆ. ಆ ಭಕ್ತಿಯನ್ನ ಭಗವಂತನಲ್ಲಿ ಮಾಡುವುದೇ ನಿಜವಾದ ಸಾಧನೆ. ಅದು ಪ್ರತಿ ಕ್ಷಣ ವಿಶೇಷವಾಗಿ ಎಡಬಿಡದೆ ಬರಬೇಕು. ಅಂಥ ಭಕ್ತಿಯನ್ನು ಮಾಡಬೇಕಾದರೆ, ಆ ಭಕ್ತಿ ನಮ್ಮಲ್ಲಿ ಬಂದು ಭಗವಂತನ ಅನುಗ್ರಹ ಆಗಬೇಕಾದರೆ, ಬಿಂಬನ ದೃಷ್ಟಿಯಲ್ಲಿ ನನ್ನ ಒಳಗಿರತಕ್ಕಂಥ ಸ್ವಾಮಿಯೇ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅವನೇ ಭಾಗವತದಲ್ಲಿ ಬರುವಂತಹ ಸಕಲ ರೂಪಗಳನ್ನು ತಾಳಿದ್ದಾನೆ, ಅವತಾರಗಳನ್ನ ಭಾಗವತದಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಸಕಲ ಜ್ಞಾನಿಗಳ ಚರಿತ್ರೆ, ಅವರವರಲ್ಲಿ ನಿಂತು ಅವರವರ ಸಾಧನೆ, ಅವರವರ ಕರ್ಮ, ಅವರವರ ಪಕ್ವತಾನುಸಾರ ನನ್ನ ಸ್ವಾಮಿಯೇ ಮಾಡಿಸಿದ್ದಾನೆ. ಅಂಥ ಸ್ವಾಮಿ ಯಾವನಾದರೆ ಈ ಜಗತ್ತನ್ನ ಧಾರಣೆ ಮಾಡಿದ್ದಾನೋ, ಯಾವನಾದರೆ ಇಡೀ ಎಲ್ಲರಿಗೂ ಆಶ್ರಯನಾಗಿದ್ದಾನೋ, ಅಂಥ ಸಮಸ್ತ ಸರ್ವಶಕ್ತನಾದ ಹರಿಯೇ ನನ್ನ ಉದ್ಧಾರ ಮಾಡಲಿಕ್ಕೆ ಇದ್ದಾನೆ ಎಂಬ ಎಚ್ಚರಿ ನಮ್ಮಲ್ಲಿ ಮೂಡಿದರೆ, ಒಟ್ಟಾರೆ ಭಾಗವತದಲ್ಲಿ ಇಂಥವ 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 ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂಥವ ಯಾರೋ ಅಲ್ಲ, ನನ್ನೊಳಗಿದ್ದಾನೆ, ನನಗಾಗಿ ನಿಂತಿದ್ದಾನೆ ಎಂಬ ಎಚ್ಚರ ನಮ್ಮಲ್ಲಿ ಮೂಡಿದರೆ ನಮಗೆ ವಿಶೇಷವಾಗಿ ಭದ್ರತಾ ಭಾವ ಬರುತ್ತೆ. ಮೋಕ್ಷದಲ್ಲಿ ನಮಗೆ ಬರಬೇಕಾದಂತಹ ವಿಶೇಷವಾದ ಧೈರ್ಯ, ಭಯರಾಹಿತ್ಯ, ಭಯ ಇಲ್ಲದೆ ಸಂತೋಷವಾಗಿರೋದು ಸಂಸಾರಾವಸ್ಥೆಯಲ್ಲೇ ತಂದುಕೊಡುತ್ತೆ ಭಾಗವತ. ಅದಕ್ಕೆ ವಿಶೇಷವಾಗಿರತಕ್ಕಂಥ ಭಗವಂತನ ಕಥೆಯನ್ನ ಶುರು ಮಾಡುತ್ತಾ ಇದ್ದಾರೆ. ಅವಾಗ ಹೇಳುತ್ತಾರೆ, ಅಯ್ಯ ಜ್ಞಾನಿಗಳಾಗಿರತಕ್ಕಂಥ ಶುಕಾಚಾರ್ಯರು ಪರೀಕ್ಷಿನ್ ಮಹಾರಾಜನಿಗೆ ಪ್ರಾಯೋಪವೇಶ ಮಾಡಿ ಗಂಗಾತಟದಲ್ಲಿರುವಂತಹ ರಾಜನಿಗೆ ಭಾಗವತವನ್ನ ತಿಳಿಸಿಕೊಟ್ರು. ಅಂಥ ಭಾಗವತವನ್ನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಆವಾಗ ಪ್ರಶ್ನೆ ಬರ್ತಾ ಇದೆ. ಪರೀಕ್ಷಿತ್ ಮಹಾರಾಜ ಇಡೀ ಸಾಮ್ರಾಟ್ ಭೂತ ಭೂಮಂಡಲಕ್ಕೆಲ್ಲ ಏಕಛತ್ರಾಧಿಪತಿ ಅಂಥ ಮಹಾನುಭಾವ, ತಾನು ಪ್ರಾಯೋಪವೇಶ ಮಾಡಿಕೊಡಬೇಕಾದ ಅಗತ್ಯ ಏನು ಬಂತು? ಅಂಥ ಸಂಪತ್ತು, ರಾಶಿ ರಾಶಿ ಸಂಪತ್ತು, ಸುಖಭೋಗಗಳ ರಾಶಿ ಬಿದ್ದಿದೆ. ಅಂಥ ಕಾಲಕ್ಕೆ ಒಳ್ಳೆಯ ಸಿಂಹಾಸನವನ್ನು ತ್ಯಾಗ ಮಾಡಿ ಏಕಾಂತವಾಗಿ ಪ್ರಾಣತ್ಯಾಗಕ್ಕೆ ಕೊಡಬೇಕಾದ ಅವಶ್ಯಕತೆ ಏನು ಬಂತು? ಅವಾಗೆ ತಿಳಿಸಿಕೊಡುತ್ತಾ ಇದ್ದಾರೆ, ಭಾಗವತವನ್ನ ಶುರು ಮಾಡುತ್ತಾ ಇದ್ದಾರೆ. ಕೃಷ್ಣ ಭಾರತ ಯುದ್ಧವನ್ನು ಮುಗಿಸಿ ಅಶ್ವಮೇಧಾದಿ ಯಾಗಗಳನ್ನು, ವಿಶೇಷವಾಗಿ ರಾಜಸೂಯ ಯಾಗವನ್ನು ಮಾಡಿಸಿದಂತಹ ಸ್ವಾಮಿಯೇ ಅಶ್ವಮೇಧಾದಿಗಳನ್ನು ಧರ್ಮರಾಜರಿಂದ ಮಾಡಿಸಿ ಕೊನೆಗೆ ತಾನು ದ್ವಾರಕೆಗೆ ಹೊರಟು ನಿಲ್ಲತಾ ಇದ್ದಾನೆ. ನಾನು ಹೊರಡುತ್ತೇನೆ ಹೇಳುತ್ತಾರೆ. ದ್ವಾರಕೆಗೆ ಸ್ವಾಮಿ ಹೋಗುವುದು ಅಂದ್ರೆ ಏನು? ಸರ್ವತ್ರ ವ್ಯಾಪ್ತನಾದವ, ಸರ್ವತ್ರ ವ್ಯಾಪ್ತನಾದಂತಹ ಶ್ರೀಹರಿ ಒಂದು ಕಡೆಯಿಂದ ಒಂದು ಕಡೆ ಹೊರಟು ಹೋಗುವುದು ಅಂದ್ರೆ ಅವನಲ್ಲಿ ಅವನ ರೂಪಗಳಲ್ಲಿ ಭೇದ ಇಲ್ಲದಿದ್ರೂ ಕೂಡ ಭೇದ ಇದ್ದಂತೆ ತೋರುತ್ತಾನೆ. ಒಂದು ಕಡೆಯಿಂದ ಒಂದು ಕಡೆ ಹೋಗುವುದು ಎಂಬುದು ಅವನ ಐಶ್ವರ್ಯ ಶಕ್ತಿಯಿಂದಲೇನೆ ಆಗುತ್ತಷ್ಟೇ ಹೊರತು ಇನ್ನೊಂದಲ್ಲ ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಅಂಥ ಸ್ವಾಮಿ ಹೊರಟು ನಿಂತಾಗ ಬಂದವಳೆ ವಿಶೇಷವಾಗಿ ಉತ್ತರಾದೇವಿ, ಹೇ ಸ್ವಾಮಿ ರಕ್ಷಣೆ ಮಾಡು, ದ್ರೋಣಾಚಾರ್ಯನ ಮಗನಾಗಿರತಕ್ಕಂಥ ಅಶ್ವತ್ಥಾಮಾಚಾರ್ಯ ಪ್ರಯೋಗ ಮಾಡಿದಂಥ ಬ್ರಹ್ಮ ಶಿರೋಸ್ತ್ರ ದಹನ ಮಾಡುತ್ತಾ ಇದೆ, ಸುಟ್ಟು ಹಾಕ್ತಾ ಇದೆ ನನ್ನನ್ನ. ಆದ ಕಾರಣ ಕಾಮಮ್ಮೆ ದಹತು, ನನ್ನನ್ನು ಬೇಕಾದ್ರೆ ಸುಟ್ಟು ಹಾಕಲಿ, ನನ್ನ ಒಳಗಿರತಕ್ಕಂಥ ಗರ್ಭವನ್ನು ಸುಡದೇ ಇರಲಿ ಅಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ರಕ್ಷಣೆ ಮಾಡುತ್ತಾ ಇದ್ದಾನೆ. ಯದ್ಯಪಿ ಅಲ್ಲಿ ಪಾಂಡವರಿದ್ರು, ಭೀಮಸೇನನು ಇದ್ದಾನೆ, ಆದರೆ ಅಲ್ಲಿ ಒಂದು ವಿಶೇಷ ಇತ್ತು. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಅದಕ್ಕೆ ಅನುಮೋದನೆ ಕೊಟ್ಟಿದ್ದೆ ವೇದವ್ಯಾಸರು. ಹೇಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟರು, ಅದನ್ನು ಉಪಸಂಹಾರ ಮಾಡಯ್ಯ ಅಂತ ಹೇಳಿದಾಗ ಈ ಅಸ್ತ್ರ ಬಿಟ್ಟದ್ದೇ ಪಾಂಡವರ ಮೇಲೆ ಮಿಕ್ಕವರು ತೊಂದರೆ ಕೊಡಬೇಕು ಅಂತ ನನ್ನ ಉದ್ದೇಶವಿಲ್ಲ ಅಂತ ಹೇಳಿದಾಗ ಅವಾಗ ಕೃಷ್ಣ ಶಾಪ ಕೊಡುತ್ತಾನೆ ಅವರಿಗೆ, ಅಶ್ವತ್ಥಾಮಾಚಾರ್ಯರಿಗೆ. ವೇದವ್ಯಾಸರು ಸರಿ ನೀನು ಏನು ಬಿಟ್ಟರೂ ಕೂಡ ರಕ್ಷಣೆ ಮಾಡಲಿಕ್ಕೆ ನಾನಿದ್ದೇನೆ ಅಂತ ಹೇಳಿ ಆ ಅಸ್ತ್ರ ಬಿಡಿಸಿದರು. ಇಲ್ಲಿ ಅರಣ್ಯಕಾಚಾರ್ಯರು ಸಾರಧಾರದಲ್ಲಿ ಹೇಳುತ್ತಾರೆ ಆ ಅಸ್ತ್ರ ಆರು ರೀತಿಯಾಗಿ ಬಂತಂತೆ, ಆರಾಗಿ ಒಡೆದು ಬಂತು. ಐದು ಪಾಂಡವರ ಮೇಲೆ ಐದಾಗಿ ಬಂತು, ಐದು ಅಸ್ತ್ರಗಳು ಬರ್ತಾ ಇವೆ. ಇನ್ನೊಂದು ಉತ್ತರಾದೇವಿ ಗರ್ಭದಲ್ಲಿ ಬರ್ತಾ ಇದೆ. ಇಡೀ ಪಾಂಡವರ ಮೇಲೆ ಬರತಕ್ಕಂಥ ಬ್ರಹ್ಮಾಸ್ತ್ರವನ್ನ ಸುದರ್ಶನ ಚಕ್ರದಿಂದ ತಾನು ತಡೆದ. ಉತ್ತರಾದೇವಿ ಗರ್ಭದಲ್ಲಿ ತಾನೇ ಉಪತ್ತ ಚಕ್ರ ಚೆನ್ನಾಗಿ ಚಕ್ರವನ್ನು ಧಾರಣೆ ಮಾಡಿಕೊಂಡು ಗರ್ಭ ಪ್ರವೇಶ ಮಾಡುತ್ತಾ ಇದ್ದಾನೆ. ಪ್ರವೇಶ ಮಾಡಿ ಆ ಕೂಸನ್ನ ರಕ್ಷಣೆ ಮಾಡುತ್ತಾ ಇದ್ದಾನೆ. ಬ್ರಹ್ಮಾಸ್ತ್ರದಿಂದ ಬಂದಿರತಕ್ಕಂಥ ವಿಶೇಷ ತೇಜಸ್ಸು ಸುಡತಾ ಇದ್ರೆ ಆ ತೇಜಸ್ಸನ್ನೆಲ್ಲ ಕತ್ತರಿಸ್ತಾ ಇದ್ದಾನೆ. ತನ್ನ ದೃಷ್ಟಿಯಿಂದ ಆ ಒಳಗಿರತಕ್ಕಂಥ ಕೂಸನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ. ಅದಕ್ಕೆ ಪರಿಷನ್ ಮಹಾರಾಜ ಪ್ರಶ್ನೆ ಮಾಡುವುದೇ ಹೇಳ ಹೇಗಿರುತ್ತೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರುಪಾಂಡವಾನ, ಕುರುಪಾಂಡವರ ಸಂತಾನ ಬೀಜವಾದ ನನ್ನ ಶರೀರ ಆ ದ್ರೋಣಾಚಾರ್ಯನ ಮಗನಾಗಿರತಕ್ಕಂಥ ದ್ರೌಣಿ ಯಾರು ಅಶ್ವತ್ಥಾಮಾಚಾರ್ಯರು ಅವರ ಅಸ್ತ್ರದಿಂದ ಸುಟ್ಟಂತೆ ಆಗಿಬಿಟ್ಟಿತ್ತು ಅಂಥ ನನ್ನನ್ನ ವಿಶೇಷವಾಗಿ ಜುಗೋಪ ರಕ್ಷಣೆ ಮಾಡಿದನಲ್ಲ ಅಂಥವನ ಕಥೆ ತಿಳಿಸಿಕೊಡಿ ಅಂತ ಕೇಳತಕ್ಕಂಥ ಪ್ರಸಂಗ. ಆ ರೀತಿಯಲ್ಲಿ ಆ ಮಗುವನ್ನು ರಕ್ಷಣೆ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದರು. ಶ್ರೀಕೃಷ್ಣ ಮಹಾನ್ ಭಗವಂತ ರಕ್ಷಣೆ ಮಾಡಿದ. ತದನಂತರ ಕೃಷ್ಣ ದ್ವಾರಾವತಿಗೆ ಹೊರಡತಾ ಇದ್ದಾನೆ. ಅಲ್ಲಿ ಕುಂತಿದೇವಿ ತುಂಬಾ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ಹೇ ಕೃಷ್ಣ ವಿಪದ ಸಂತೋನಃ ಶಶ್ವತ್ ತತ್ರ ತತ್ರ ಜಗತ್ಪತೆ, ವಿಪತ್ತು ನಮಗೆ ಇರಲಿ ಹರಿಯೇ. ವಿಪತ್ತು ಅಂತ ಈ ಕೇಳಿದ್ದು ನಾವು ತಿಳ್ಕೊಂಡದ್ದು ಆವಾಗ ಅವತ್ತೂ ಕಷ್ಟ ಬರಲಿ. ನಮಗೂ ಕಷ್ಟಕ್ಕೇನು ಕಡಿಮೆ ಇಲ್ಲ, ಯಾರೂ ಕಷ್ಟ ಕಡಿಮೆ ಇಲ್ಲ, ದೇವ ನೆನಪೇ ಬರಲ್ಲ. ಅಂದ್ರೆ ವಿಪತ್ತು ಅಂದ್ರೆ ಯಾವುದು? ಆಕೆ ಕೇಳಿದ್ದು ವಿ ಅಂದ್ರೆ ಭಗವಂತ, ಪತ್ ಅಂತ ಹೇಳಿದ್ರೆ ವಿಶೇಷವಾದ ಭಗವಂತನ ತಿಳಿಸಿಕೊಡತಕ್ಕಂತಹ ಜ್ಞಾನ. ಭಗವಂತನ ತಿಳಿಸಿಕೊಡುವಂತಹ ಜ್ಞಾನ ನಮಗೆ ಸದಾಕಾಲ ಇರಲಿ ಹರಿ. ಅಂದ್ರೆ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ನಿನ್ನ ಎಚ್ಚರ ನಮ್ಮಲ್ಲಿ ಬರಲಿ ಹರಿಯೇ ಅಂತಾಗಿ ಪ್ರಾರ್ಥನೆ ಮಾಡಿದ್ದು. ಅಲ್ಲಿ ಏನಾಗ್ತಾ ಇತ್ತು, ಕೃಷ್ಣ ಬಂದಾಗೆಲ್ಲ ಪ್ರತಿಯೊಂದು ಸಲ ಕುಂತಿದೇವಿ ಸ್ವಲ್ಪ ಕಾಲ ಇದ್ದ ಮೇಲೆ ಕೃಷ್ಣ ನನ್ನ ಮಾತಿಗೆ ಚುರುಕಾರ ಇರುತ್ತಾ ಇದ್ದ. ನಂತರ ಮತ್ತು ಶುರು ಸರದಿ ಧರ್ಮರಾಜ ಕೃಷ್ಣ ನನ್ನ ಮಾತಿಗೆ ಸ್ವಲ್ಪ ಕಾಲ, ಹಾಗೆ 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 ಉಳ್ಕೊಂಡು ಹೋಗ್ತಾ ಇದ್ದ. ಮತ್ತೆ ಅವಾಗ ಪ್ರಶ್ನೆ ಬರುತ್ತೆ, ದ್ವಾರಾವತಿಯಲ್ಲಿ ಯಾರು ಇರ್ತಾ ಇದ್ರು? ಕೃಷ್ಣ ಇರ್ತಾನೆ ಇಲ್ಲ ಇಲ್ಲೇ ಇರ್ತಾನೆ ಅಂತ ಹೇಳಿದರೆ, ಇಲ್ಲ ಕೃಷ್ಣ ದ್ವಾರಾವತಿಯಲ್ಲಿ ಒಂದ ಎರಡ 16,000 ಎಷ್ಟು ಜನರಿದ್ದಾರೆ? 16,000 ಮತ್ತು 8 ಹೌದಾ, ಎಲ್ಲರ ಮನೆಗಳಲ್ಲಿ ಒಬ್ಬೊಬ್ಬರ ಮನೆಯಲ್ಲಿ ಶಾಶ್ವತವಾಗಿ ಒಂದು ರೂಪದಿಂದ ಸದಾ ಇದ್ದು ಸಂಸಾರ ಮಾಡ್ತಾ ಇದ್ದ. ಅಷ್ಟು ರೂಪಗಳಿಂದಿದ್ರೂ ಕೂಡ ಅವರಿಗೆ ತೃಪ್ತಿ ಇಲ್ಲ, ಈ ರೂಪ ಬರಲಿ ಅಂತ ಕಾದಿದ್ದರಂತೆ. ಎಲ್ಲರೂ ಕಾದಿದ್ದಾರೆ ನನಗಾಗಿ, ನಾನು ಹೊರಡುತ್ತೇನೆ. ಇಲ್ಲದಿದ್ದರೆ ಕೃಷ್ಣ ಅವತಾರ ಮುಗಿಸಿ ಇಲ್ಲಿರುವ ಅಂದ್ರೆ ತನ್ನ ಅವತಾರ ಕಾರ್ಯ ಮುಗಿಸಿ ಇಲ್ಲಿರುವಾಗ ದೇವತೆಗಳು ಬಂದು ಬೇಗ ಬಾರಯ್ಯ ಇಲ್ಲಿರಬೇಡ ಅಂತ ಹೇಳಿದರೆ ವೈಕುಂಠ ಖಾಲಿ ಆಗಿತ್ತ? ಅಲ್ಲಿ ರೂಪವೇ ಇದ್ದಿಲ್ವಾ? ಎಲ್ಲಿ ಯಾವ ಭಗವದ್ ರೂಪ ಇದ್ದಿಲ್ವಾ? ಎಲ್ಲ ಇತ್ತು, ಈ ರೂಪಕ್ಕಾಗಿ ಮತ್ತು ಕಾಯುತ್ತಾ ಇದ್ರು. ಆ ತರ ಕೃಷ್ಣ ತಾನು ಹೊರಡತಾ ಇದ್ದಾನೆ. ಇತ್ತ ಪರೀಕ್ಷನ್ ಮಹಾರಾಜನ ಜನ್ಮ ಆಗ್ತಾ ಇದೆ. ಆದ ಕೂಡಲೇ ಜಾತಕ ಕೋವಿದರು ಬಂದ್ರಂತೆ. ಹುಡುಗನ ಜಾತಕ ನೋಡಿದ್ರು, ಚೆನ್ನಾಗಿರ್ತಾನೆ, ಒಳ್ಳೆ ಯಜ್ಞಗಳೆಲ್ಲ ಮಾಡುತ್ತಾನೆ, ಸಾಮ್ರಾಟನಾಗ್ತಾನೆ. ಅಷ್ಟೇ ಅಲ್ಲ, ಕೊನೆಗೆ ಭಾಗವತ ಕೇಳಿ ತಕ್ಷಕನಿಂದ ಸಾವು ಬರುತ್ತೆ. ಪಾಂಡವರಿಗೆ ಸಂತೋಷ ಆಯಿತಂತೆ. ಭಾಗವತ ಕೇಳುವಂತ ಒಳ್ಳೆ ಕೂಸು ನಮ್ಮಲ್ಲಿ ಹುಟ್ಟುತ್ತಲ್ಲ, ಹುಟ್ಟಿದಕ್ಕ ವಂಶ ಸಾರ್ಥಕ ಆಯಿತು ಅಂದುಕೊಂಡ್ರು. ತದನಂತರ ಎಲ್ಲ ದಾನಗಳನ್ನ ಎಲ್ಲ ಮಾಡುತ್ತಾ ಇದ್ದಾರೆ. ಸರಿ, ಅರ್ಜುನನಂತೂ ಕೃಷ್ಣನ ಜೊತೆಗೆ ಹೋಗಿದ್ದ, ನಾನು ಇರ್ಲಿಕ್ಕಾಗಲ್ಲ ನಿನ್ನ ಬಿಟ್ಟು ಅಂತ ದ್ವಾರಾವತಿಗೆ ಹೋಗಿಬಿಟ್ಟಿದ್ದ. ಸಾಕಾಯಿತು ಯುದ್ಧಗಳು ಯಾಗಗಳೆಲ್ಲ, ನಿನ್ನ ಜೊತೆಗೆ ನಾನು ಇರ್ತೇನೆ ಅಂತ ಕೃಷ್ಣನ ಜೊತೆಗೆ ಹೋಗಿಬಿಟ್ಟಿದ್ದ. ತದನಂತರ ಇಬ್ಬರ ಕಥ ಬೇಕಾಗುತ್ತೆ. ಯಾರು ಅಂದ್ರೆ, ಒಬ್ಬರು ಬಾಣಗಳ ಮಂಚದ ಮೇಲೆ ಮಲಗಿದವರು. ಒಂದು ಮುಳ್ಳು ಚುಚ್ಚಿದ್ರೇನೆ ತೆಗೆಯುವ ಪರ್ಯಂತ ನಮಗೆ ಒದ್ದಾಡ್ತಾ ಇರ್ತೀವಿ. ಇಷ್ಟು ದೊಡ್ಡ ದೇಹಕ್ಕೆ ಚಿಕ್ಕ ಮುಳ್ಳು ಚುಚ್ಚಿದ್ರೆ ಅಪ್ಪ ಅನ್ಸಿಬಿಡುತ್ತೆ. ಅಷ್ಟೇ ಯಾಕೆ, ಹಗಲು ಇರಳು ಊಟದ ಚಿಂತೆ, ನಿನ್ನೆಲ್ಲ ಉಂಡ ಮೇಲೆ ಶಯನ ಅಲ್ವಾ, ಇನ್ನ ನಿದ್ದೆ ಹೋಗಿಲ್ಲ. ಮತ್ತೆ ಏನೂ ತಡೆಯಲಾರದ ನಾವು ಭೀಷ್ಮಾಚಾರ್ಯರಂತಹ ಮಹಾನುಭಾವರ ಸ್ಥಿತಿಯನ್ನ ಕಲ್ಪನೆ ಮಾಡಿಕೊಳ್ಳಕ್ಕೂ ನಮ್ಗೆ ಸಾಧ್ಯ ಇಲ್ಲ. ಅವರ ಮೈ ತುಂಬ ಬಾಣಗಳು ಹೊಡೆದು ಬಿಟ್ಟಿದ್ದಾರೆ, ಮೈಯೆಲ್ಲ ಬಾಣಗಳು. ಬಾಣ ಅಂದ್ರೆ ನಿಮ್ಗೆ ಗೊತ್ತಿಲ್ಲಲ್ವಾ, ಎಂದು ನಾವು ಬಾಣದ ಪೆಟ್ಟು ತಿಂದಿಲ್ಲ. ಬಾಣದ ಪೆಟ್ಟು ತಿಂದವರಿಗೆ ಅದು ಗೊತ್ತು. ಬಾಣ ಅಂದ್ರೆ ಅದಕ್ಕೆ ಏನು ಮಾಡುತ್ತಾರೆ, ಬಾಣದ ತುದಿಯಲ್ಲಿ ಎಲುಬನ್ನ ಇಡುತ್ತಾರೆ, ಎಲುಬಿನ ಚೂಪಾದ ಎಲುಬು ಭಾಗ ಇಡುತ್ತಾರೆ. ಶಲ್ಯ, ಹೃದಯ ಶಲ್ಯ ಅಂತ ಹೇಳುತ್ತಾರೆ ಅದನ್ನು. ಏನದು ಅಂದ್ರೆ, ಬಾಣದ ತುದಿಗೆ ಚೂಪಾದ ಎಲುಬನ್ನ ಇಟ್ಟು ಅದಕ್ಕೆ ವಿಷ ಬೆರೆಸಿ ಹೊಡಿತಾರೆ. ಹೊಡೆಯುವುದು ಹೇಗೆ ಹೊಡಿತಾರೆ, ಎದೆಗೆ ಹೊಡಿತಾರೆ. ಮಿಕ್ಕ ಭಾಗಗಳಿಗೆ ಹೊಡೆದ್ರೆ ಅಷ್ಟೇನು ಉಪಯೋಗವಿರಲ್ಲ, ಎದೆಗೆ ಹೊಡಿತಾರೆ. ಎದೆ ಹೊಡೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಾಣ ಎದೆಯಲ್ಲಿ ಸಿಕ್ಕಾಕೊಂಡಾಗ ಅದನ್ನ ತೆಗೆಯುತ್ತಾರೆ. ಅವಾಗೇನು ಅನಸ್ತೀಶಿಯಾಗಿ ಇದ್ದಿಲ್ಲ, ಏನೂ ಇದ್ದಿಲ್ಲ. ಆಪರೇಷನ್ ಮಾಡಬೇಕಾದ್ರೆ ಮತ್ತೆ ಕೊಟ್ಟು ಅವಾಗ ಏನು ಡೈರೆಕ್ಟ್ ಆಗಿ ಕಿತ್ತೋದಷ್ಟೇ. ಎಷ್ಟು ಒದ್ದಾಟ ಆಗ್ತಾ ಇರುತ್ತೆ, ನರಳಿ ನರಳಿ ಹೋಗ್ತಾ ಇರ್ತಾರೆ. ಅಂಥ ಕಾಲಕ್ಕೂ ಕೂಡ ಆ ಬಾಣ ತೆಗೆದ್ರೆ ಬದುಕ್ತಾ ಇದ್ದ. ಆದರೆ ಆ ಬಾಣ ತೆಗೆದ್ರೂ ಕೂಡ ಬಾಣದ ತುದಿಯಲ್ಲಿರುವ ಎಲುಬು ಆ ಎದೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಬರಲ್ಲ. ಅದನ್ನು ತೆಗೆದ್ರೆ ಮನುಷ್ಯ ಸತ್ತೋಗ್ತಾನೆ, ಇದ್ರೆ ಸತ್ತಂತ ಇರುತ್ತಾನೆ. ಯುದ್ಧಕ್ಕೆ ದೋಷವಿಲ್ಲ, ಯುದ್ಧದಲ್ಲಿ ದೋಷವಿಲ್ಲ ನಮಗೆ, ನಾವು ಮಡಿವಂತರು ನಮಗಿಲ್ಲ ಅವರಿಗೆ. ಆದ್ದರಿಂದ ವಿಶೇಷವಾಗಿ ಆ ಎಲುಬು ಎದೆಯಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೋವು 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 ನರಳಿ 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 ಸತ್ತೋಗ್ತಾರೆ. ಅದಕ್ಕೆಲ್ಲ ಹೇಳ್ತಾರೆ ಚಾತುರ್ಮಾಸ್ಯ ಮಾಡಲೇಬೇಕು ಮಾಡಲೇಬೇಕು, ಆ ಕ್ಷಣಲ್ಲ ಅದು ಅಂತ ಹೇಳೋ ಕಾಲಕ್ಕೆ ವರಾಹ ದೇವರು ಹೇಳುತ್ತಾರೆ ಚಾತುರ್ಮಾಸ್ಯ ಕಾಲಕ್ಕೆ ಯಾರು ಏನು ಸ್ವೀಕಾರ ಮಾಡಬಾರದು ಅಂತ ಹೇಳಿರ್ತೇವೆ ಅದನ್ನ ಸ್ವೀಕಾರ ಮಾಡಿದರೆ ಎಷ್ಟು ಫಲ ಬರುತ್ತವರಿಗೆ ಅಂದರೆ ದೇವರ ಎದೆಗೆ ಎಲುಬಿಟ್ಟಂಥ ಈ ಬಾಣವನ್ನ ಹೊಡೆದರೆ ಆ ಎಲುಬು ಒಳಗೆ ಇದ್ದು ಬಿಟ್ಟರೆ ಆ ಎಲುಬಿನಿಂದ ದೇವರಿಗೆ ನೋವಾಗಲ್ಲ, ನೋವು ಬಂದಿದ್ರೆ ಎಷ್ಟು ಪಾಪ ಬರಬೇಕು ಅದು ಚೆಕ್ ಬರುತ್ತೆ ನಮಗೆ ದೇವರಕ್ಕೆ ಹೃದಯ ಶಲ್ಯ ವಿವಾ ಅಂತ ಹೇಳುತ್ತಾರೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲಕ್ಕೆ ಅದು ಏನೇ ಪ್ರಾಣ ಹೋಗ್ಲಿ ನಿಷಿದ್ಧವಾದ್ದು ಭಗವಂತ ಏನು ಬೇಡ ಅಂತ ಹೇಳುತ್ತಾನೆ ಅದನ್ನು ನಾವು ಬಿಟ್ಟು ಬಿಡಬೇಕು ಅನ್ನೋದು ಚೆನ್ನಾಗಿ ತಿಳಿಸಿಕೊಡುತ್ತಾನೆ. ಸರಿ, ನಂತರ ಅಂಥ ಬಾಣಗಳ ತುದಿ ಶರೀರವೆಲ್ಲ ಹೊಕ್ಕಿ ಹೋಗಿದೆ, ಅದಲ್ಲದೆ ಬಾಣಗಳಿಂದಲೇನೆ ಮಂಚ ಅದರ ಮೇಲೆ ಮನುಷ್ಯನನ್ನ ಇಟ್ಟರೆ ಆ ಭಾರಕ್ಕೆ ಏನಾಗಬೇಕು ಅದೆಲ್ಲ ಒಳಗೆ ಚುಚ್ಚಿಕೊಂಡು ಹೋಗಿದೆ, ರಕ್ತ ಸುರಿದು 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 ಹಾಗೆ ಮಲಕೊಂಡಿದ್ದಾರೆ ಅದರ ಮೇಲೆ. ಎಷ್ಟು ಅಂದ್ರೆ ಸಾವಿರ ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವು ಅಂಥದ್ದು ಕ್ಷಣ ಕ್ಷಣಕ್ಕೆ ಪಡತಾ ಅದರ ಮೇಲೆ ಮಲಕೊಂಡಿದ್ದಾರೆ. ಹೇಗಿರ್ಲಿಕ್ಕೆ ಸಾಧ್ಯ? ಇಷ್ಟೇ, ಅವರನ್ನೂ ಧಾರಣೆ ಮಾಡಿದ್ದು ಭಾಗವತವೇ. ಅವರನ್ನು ವಿಶೇಷವಾಗಿ ಆ ನೋವು ಬರ್ತಾ ಇದ್ರೂ ಕೂಡ ನೋವನ್ನು ಮರೆಸಿ ಸಂತೋಷವಾಗಿರುವಂತೆ ಮಾಡಿದ್ದು ಹರಿಸ್ಮರಣೆ. ಅದರಲ್ಲಿ ಏನೋ ಕೂತಿದೆ, ನಮಗೆ ಪರಿಚಯವಿಲ್ಲದ ಸಬ್ಜೆಕ್ಟ್ ಏನೋ ಕೂತಿದ್ದರು. ಅದಕ್ಕಷ್ಟು ಹೇಳ್ತಾ ಇದ್ದಾರೆ, ಅಷ್ಟು ನೋವನ್ನು ತಡಕೊಂಡು ಅಂಥ ಸಂದರ್ಭದಲ್ಲಿ ಎಷ್ಟು ವಿಸ್ತಾರವಾದ ಉಪದೇಶ ಧರ್ಮರಾಜನಿಗೆ ಕೊಡುತ್ತಾ ಮುಖದ ಮೇಲೆ ನಗು ಕಡಿಮೆ ಆಗದೇ ಇರುವಂತಹ ಅಪರೂಪದ ವ್ಯಕ್ತಿ ಎನ್ನದ ಭೀಷ್ಮಾಚಾರ್ಯರು. ಅಂತ ಭೀಷ್ಮಾಚಾರ್ಯರತ್ರಿಗೆ ಕೃಷ್ಣ ಒಳ್ಳೆ ಶಿಷ್ಯನನ್ನ ಕರೆಕೊಂಡು ಹೋಗ್ತಾ ಇದ್ದಾರೆ. ಭೀಷ್ಮಾಚಾರ್ಯ ನೋಡಿ ಇಡೀ ಜೀವನ ಪಾಠ ಕಲ್ತರು ಕಲ್ತರು ಕಲ್ತರು. ಧ್ರುವ ನಮ್ಮ ಬೃಹತ್ಪತ್ಯಾಚಾರ್ಯರತ್ರೆ ಒಳ್ಳೆ ಪಾಠಗಳನ್ನ ಕಲ್ತರು, ವೇದ ವೇದಾಂತಗಳನ್ನ ಕಲ್ತರು. ನಂತರ ಪರಶುರಾಮದತ್ರೆ ವಿದ್ಯೆ ಕಲ್ತರು, ಶಸ್ತ್ರಾಸ್ತ್ರಗಳನ್ನೆಲ್ಲ ಕಲ್ತರು. ಯಾರಿಗೂ ಹೇಳಿಕೊಳ್ಳಿಲ್ಲ, ಒಬ್ಬ ಶಿಷ್ಯನಿಗೂ ಹೇಳಿಕೊಳ್ಳಿಲ್ಲ. ಅದಕ್ಕೆ ಸ್ವಾಮಿ, ಸಾಧನೆ ಎರಡು ಮುಖ, ನಾಣ್ಯದ ಎರಡು ಮುಖ ಇದ್ದಂತೆ ಸಾಧನೆಗೆ ಎರಡು ಮುಖ, ಕಲಿಯಬೇಕು ಹೇಳಿಕೊಡಬೇಕು, ಹಾಗೆ ಮಾಡಿದರೇನೆ ಭಗವಂತ ಅನುಗ್ರಹ ಮಾಡುತ್ತಾನಂತೆ. ಅವಾಗ ನಿಮ್ ಪ್ರಶ್ನೆ ಬರುತ್ತೆ, ನಾವ್ಯಾರು ಹೇಳಿಕೊಡೋದು? ನೀವಾದ ಪ್ರವಚನ ಮಾಡ್ತೀರಾ, ನಿಮ್ಮ ಶಿಷ್ಯರು ಬರ್ತಾರೆ, ನಮ್ಗೆ ಯಾರು ಹೇಳಿಕೊಡ್ರಿ, ನಾವ್ಯಾರು ಹೇಳಿಕೊಡ್ಬೇಕು ಇರ್ತಾರೆ. ನೀವು ಭಗವಂತನ ಪ್ರಾರ್ಥನೆ ಮಾಡಿದ್ರೆ ನಿಮಗೂ ಯಾರೋ ಒಬ್ರು ಬರ್ತಾರೆ, ಅವರ ಕಿವಿಯಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಕಲ್ತದ್ದನ್ನ. ಅವಾಗ ಅವರ ಮನಸ್ಸಿನಲ್ಲಿ ಒಂದು ಜ್ಯೋತಿ ಬೆಳಗಿದ್ರೆ ಸಾಕು, ಸ್ವಾಮಿ ಸ್ಯಾಂಕ್ಷನ್ ಮಾಡಿ ಕಳಿಸಿಬಿಡುತ್ತಾನೆ. ಆ ಥರ ಭಗವಂತ ಅವರು ಪ್ರಾರ್ಥನೆ ಮಾಡಿದ್ದಕ್ಕೆ ಅಂತಿಂಥ ಶಿಷ್ಯನಲ್ಲ, ಒಳ್ಳೆ ಅಪ್ಪಟ ಬಂಗಾರ. ಯಾರು ಧರ್ಮರಾಜನಂತ ಶಿಷ್ಯನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಧರ್ಮರಾಜರಿಗೆ ಸಂಶಯ, ಸಂಶಯ ಅನ್ನೋದು ಬಹಳ ಕಷ್ಟದ್ದು. ಯಾಕೆಂದ್ರೆ ಈ ಮೀನು ನೀರಲ್ಲಿ ತಿರುಗಾಡ್ತಾ ಇರುತ್ತೆ, ಸಂತೋಷವಾಗಿಯೇ ಇರುತ್ತೆ, ಅದು ಇದ್ದಕ್ಕಿದ್ದಂತೆ ಗಾಲಕ್ಕೆ ಸಿಕ್ಕಾಕೊಳ್ಳುತ್ತೆ. ಯಾವುದೊಂದು ತುಂಡಿಟ್ಟಿರ್ತಾರೆ ಅದರ ಆಸೆಗಾಗಿ ಗಾಲಕ್ಕೆ ಸಿಕ್ಕಾಕೊಳ್ಳುತ್ತೆ, ಸಿಕ್ಕಾಕೊಂಡು ಅದೃಷ್ಟದಿಂದ ಬದುಕುತ್ತೆ, ತಪ್ಪಿಸಿಕೊಂಡು ಬದುಕುತ್ತೆ. ಆದರೆ ಆ ಗಾಲದ ಗಾಯ ಏನು ಮಾಡುತ್ತಾ ಇರುತ್ತೆ ಅಂದ್ರೆ ಅದು ಬದುಕಿದ್ರೂ ಕೂಡ ಸತ್ತಂತೇನೆ ನೋವಿನಿಂದ ನರಳತಾ ಇರುತ್ತೆ. ಹಾಗೆ ಸಂಶಯ ಎಂಬುದು ನಮ್ಮಲ್ಲಿ ಕೂತಿದ್ರೆ ಸಾಧನೆ ಬಹಳ ಕಷ್ಟ. ಮೇಲ್ನೋಟಕ್ಕೆ ಆ ಆಡಂಬರ ಆಚಾರ ನಡೆದು ಹೋಗ್ತಾ ಇರುತ್ತೆ, ಒಳಗೊಳಗೆ ಕೊರಿತಾ ಕೂತಿರುತ್ತೆ. ಅದಕ್ಕೆ ಹೇಳುತ್ತಾರೆ ಸಂಘವಾಗಲಿ ಸಾಧು ಸಂಘವಾಗಲಿ ಅಂತ ಹೇಳ್ತಾ, ಆ ಸಾಧುಗಳ ಲಕ್ಷಣ ಏನು ಅಂದ್ರೆ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ ಅಂತ ಹೇಳ್ತಾರೆ. ಅವರಲ್ಲಿ ಕನ್ಫರ್ಮೇಶನ್ ಚೆನ್ನಾಗಿರುತ್ತೆ. ಕನ್ಫರ್ಮೇಶನ್ ಅಂದ್ರೆ ಸಾಕ್ಷಿ ಗುರಿ ಮುಟ್ಟಿ ಅವರಿಗೆ ಗೊತ್ತಾಗಿರುತ್ತೆ ದೇವತೆಗಳಿದ್ದಾರೆ ಹರಿ ಇದ್ದಾನೆ ಅಂತ. ಅವರ ಅಸ್ತಿತ್ವ ತಮ್ಮ ಒಳಗೆ ಅವರು ಫೀಲ್ ಆಗ್ತಾ ಇರ್ತಾರೆ, ಹಾ ದೇವತೆಗಳಿದ್ದಾರೆ ಅಂತ. ನಮಗಾಗಲ್ಲ, ಇದ್ದಾರೋ ಇಲ್ಲೋ ಏನೋಪ್ಪ ಇದ್ದಾರಂತ ಹೇಳ್ತಾರೆ ಅಂತ, ಇದ್ರೆ ಗೋವಿಂದ ಅಂತ ಹೋಗ್ತಾ ಇರ್ತೀವಿ. ಹಾಗಲ್ಲವಂತೆ ಚೆನ್ನ ಬಿಡಿಸ್ಲಿಕ್ಕೆ ಅವ್ರು ಹಾಗೆ ಹೇಳಿದ್ರು. ಆದ್ದರಿಂದ ಇಲ್ಲಿ ವಿಶೇಷವಾಗಿರತಕ್ಕಂಥ ಧರ್ಮರಾಜರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಸಂಶಯ ಬಂತು. ಏನಂತ, ನಾನು ನಮ್ಮವರನ್ನೆಲ್ಲ ಕೊಂದು ಆ ರಕ್ತದಿಂದ ತೊಯ್ದ ಅನ್ನವನ್ನ ಉಣತಾ ಇದ್ದೇನೆ. ಇಲ್ಲಪ್ಪ, ಯುದ್ಧ ಮಾಡಿದೀಯ, ಧರ್ಮದಿಂದ ಯುದ್ಧ ಮಾಡಿದೀಯ, ಕ್ಷತ್ರಿಯನ ಧರ್ಮ ಅದು. ಸಾಮಾನ್ಯ ಅಲ್ಲಿ ನೋಡಿ, ಇಡೀ ಪಾಂಡವರು ಯುದ್ಧ ಮಾಡಿದ್ದು ಹೇಗೆ ಅಂತ. ಅಲ್ಲಿ ತಮಗೆ ರಾಜ್ಯ ಬೇಕಾಗಿತ್ತು, ರಾಜ್ಯಕ್ಕಾಗಿ ಯುದ್ಧ ಮಾಡಿದ್ರ, ಅಥವಾ ತಮಗೆ ತೊಂದರೆ ಕೊಟ್ಟಂತ ದುರ್ಯೋಧನನ್ನ ಶಿಕ್ಷೆ ಮಾಡಿದ್ರ, ಅದಕ್ಕಾಗಿ ಯುದ್ಧ ಮಾಡಿದ್ರ, ಇವೆಲ್ಲ ಪ್ರಶ್ನೆಗಳು ಬಂದಾಗ ಅರ್ಜುನ ಹೇಳ್ತಾನೆ, ನನಗೆ ಈ ರಾಜ್ಯ ಬೇಡ, ರಾಜ್ಯಕ್ಕಾಗಿ ಯುದ್ಧ ಮಾಡಲ್ಲ, ನನಗೆ ನಮಗೆಲ್ಲ ತೊಂದರೆ ಕೊಟ್ಟ ದುರ್ಯೋಧನ ಕೊಟ್ಟಿದ್ರೂ ಅಡ್ಡಿ ಇಲ್ಲ, ಅವನಿಗೆ ನಾನೇನು ಅನ್ನಲ್ಲ, ಅವನೇನು ಬೇಕಾದ್ರೂ ಇರಲಿ, ಕೊನೆಗೆ ನಮಗೆ ಸ್ವರ್ಗವೂ ಬೇಡ, ಭಿಕ್ಷಾ ಬೇಡಿಕೊಂಡಿರ್ತೇನೆ ಅಂತ ಅರ್ಜುನ ಹೇಳಿದರೆ ಅವಾಗ ಕೃಷ್ಣ ಇವೆಲ್ಲ ಡಿಸ್ಕಾರ್ಡ್ ಮಾಡಿಬಿಡುತ್ತಾನೆ. ಹೇಗೆ ಅಂದ್ರೆ, ನಿನ್ನ ಯುದ್ಧ ಮಾಡು ಅಂತ ಹೇಳಿದ್ದು ರಾಜ್ಯಕ್ಕಾಗಿ ಯುದ್ಧ ಮಾಡು ಅಂತ ಹೇಳಿಲ್ಲ, ಸ್ವರ್ಗಕ್ಕಾಗಿ ಯುದ್ಧ ಮಾಡು ಅಂತ ಹೇಳಿಲ್ಲ, ನಿಮಗವರು ಕಾಟ ಕೊಟ್ಟರು ಅಂತ ಅದಕ್ಕಾಗಿ ಬಡೀರಿ ಅಂತ ಹೇಳಿಲ್ಲ, ಮತ್ತ್ಯಾಕೆ ಮಾಡಬೇಕು ನಾವು ಯುದ್ಧ? ಹರಿದ್ವೇಷಿಗಳು ಅವರನ್ನ ಶಿಕ್ಷಾ ಮಾಡೋದು ಕ್ಷತ್ರಿಯನ ಕರ್ತವ್ಯ ಅಂತ ಮಾಡಯ್ಯ. ಅವಾಗೇನಾಗುತ್ತೆ ಧರ್ಮರಾಜನ ಮನಸ್ಸಿನಲ್ಲಿ, ನಮ್ಮ ಬಳಗ ಅವರನ್ನ ಬಡದು ಆ ರಕ್ತದಿಂದ ತೊಯ್ದ ಅನ್ನ ತಿಂತ ಇದ್ದೇನೆ ಅಂತ ಆತನ ತಲೆಯಲ್ಲಿ. ಕೃಷ್ಣ ಹೇಳಿದ್ದು ನಿನ್ನ ಬಳಗ ಅಂತ ನೋಡಬೇಡಯ್ಯ, ಶ್ರೀಹರಿಯ ದ್ವೇಷಿಗಳು ಅವರನ್ನ ಬಡದದ್ದು ಧರ್ಮವೇ. ಅದು ಸರಿಯಾಯಿತು, ವೇದವ್ಯಾಸರು ಹೇಳಿದ್ರು, ಕೃಷ್ಣ ಹೇಳಿದ, ತಲೆಗೆ ಹೋಗ್ಲಿಲ್ಲ. ಆಶ್ಚರ್ಯ ಆಗುತ್ತೆ, ದೇವರು ಹೇಳಿದ ಅರ್ಥ ಆಗಲ್ವಾ? ಅಂದ್ರೆ ಹೇಳ್ತಾರೆ, ಹೊರಗಿಂದ ಹೇಳಿದ, ಒಳಗಿಂದ ಅರ್ಥ ಮಾಡಿಸಲಿಲ್ಲ. ಯಾಕೆ? ಯಾರ್ಯಾರಿಗೆ ಯಾರು ಹೇಳಿದ್ರೆ ಅರ್ಥ ಆಗ್ಬೇಕೋ ಅವರಿಂದಲೇ ಹೇಳಿಸ್ಬೇಕು, ಇನ್ನು ಬೇರೆ ಇಲ್ಲ. ಯಾರ್ಯಾರ ಗುರುಗಳು ಅವರವ್ರಿಗೆ ಹೇಳಬೇಕಷ್ಟೇ, ದೇವರೇ ಬಂದು ಹೇಳಿದ್ರು ಅರ್ಥ ಆಗಲ್ಲ ಅನ್ನೋದು ಇದಕ್ಕೆ ಹೇಳಿದ್ರು. ಅವಾಗ ಅವರನ್ನ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಬೇರೆ ಏನು ಹೇಳಿಲ್ಲ, ಆ ಸ್ವಾಮಿ ಹೇಳಿದ್ದೇ ಹೇಳಿದ್ರು. ತಲೆಯಲ್ಲಿ ಚೆನ್ನಾಗಿ ಹೋಗ್ಬೋದಿದ್ದು, ಹೌದಾ, ಸರಿ ಸರಿ, ಅಲ್ಲಯ್ಯ ನಾನು ಹೇಳಿದ ಅರ್ಥ ಆಗಿಲ್ವಾ? ಅಂದ್ರೆ ಸ್ವಾಮಿ ಅರ್ಥ ಮಾಡಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಭೀಷ್ಮಾಚಾರ್ಯರು ಉಪದೇಶ ಕೊಟ್ರು. ಉಪದೇಶ ಕೊಟ್ಟ ನಂತರ ಸ್ವಾಮಿಯನ್ನ ನೆನೆಯುತ್ತಾ ಇದ್ದಾರೆ. ಸ್ವಾಮಿ, ಅಂತ್ಯಕಾಲದಲ್ಲಿ ನನ್ನ ಎದುರಿಗೆ ನಿಂತು ಪರಮಾನುಗ್ರಹ ಮಾಡುತ್ತಾ ಇದ್ದೀಯ, ನೀನು ಮಾಡಿದ ಅನುಗ್ರಹ ನನ್ನ ಜೀವನದಲ್ಲಿ ಅಷ್ಟೂ ಇಷ್ಟೂ ಅಲ್ಲ, ಉದ್ಧಾರ ಮಾಡು ಹರಿಯೇ ಎಂದು ಕೇಳಿಕೊಳ್ಳುತ್ತಾ ಇದ್ದಾರೆ. ಸ್ವನಿಯಮಂ ಅಪಹಾಯ, ಯುದ್ಧದಲ್ಲಿ ಅಸ್ತ್ರವನ್ನ ಹಿಡಿಯಲ್ಲ ಅಂತ ಕೃಷ್ಣ ಪ್ರತಿಜ್ಞೆ, ಅಸ್ತ್ರವನ್ನ ಹಿಡಿಸ್ತೇನೆ ಅಂತ ಭೀಷ್ಮಾಚಾರ್ಯರ ಪ್ರತಿಜ್ಞೆ. ಹೇಗೆ ಹಿಡಿಸ್ತಾರೆ, ಆ ರೀತಿ ಹೇಗೆ ಅಂದರೆ, ಕೃಷ್ಣನ ಮೈತುಂಬ ಬಾಣಗಳಿಂದ ಬಡೆದು ಕೃಷ್ಣನಿಗೆ ನೋವು ತಂದು, ನೋವಿಂದ ಸಿಟ್ಟು ತಂದು, ಸಿಟ್ಟಿನಿಂದ ಶಸ್ತ್ರ ಹಿಡಿಸಬೇಕು ಅಂತ. ದೂರ್ವಾಸರು ಅದೇ ಪ್ರಯತ್ನ ಮಾಡಿದ್ರು ಕೃಷ್ಣನ ಮೇಲೆ, ಕೃಷ್ಣನಿಗೆ ಸಿಟ್ಟು ತರಿಸಬೇಕು ಅಂತ ಪ್ರಯತ್ನ, ಸಿಟ್ಟೇ ಬರಲಿಲ್ಲ. ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು, ಬಂದ್ರು, ಆದ ಮೇಲೆ ನನಗೆ ಈ ಕ್ಷಣದಲ್ಲಿ ಅಡಿಗೆ ಆಗಬೇಕು ಅಂತ ಹೇಳಿದ್ರು. ನನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದೇ ಆಗಿರಬೇಕು, ಮುಂದೆ ಆಗಿರಬಾರದು, ನಂತರ ಆಗಿರಬಾರದು, ಆ ಕ್ಷಣದಲ್ಲೇ ಆಗಬೇಕು, ಈ ತರ ಎಲ್ಲ ಪ್ರಶ್ನೆಗಳು ಮಾಡಿದ್ರು. ನಂತರ ಅಡಿಗೆ ಎಲ್ಲ ಮಾಡಿಟ್ಟಾಗ ಪರಮಾನ್ನದ ಪಾಯಸದ ಪಾತ್ರೆಯನ್ನೇ ತಾವು ವಿಶೇಷವಾಗಿ ಕುಡಿದು ಅದನ್ನು ಕೃಷ್ಣನ ಮೇಲೆ ಹಾಕ್ಬಿಟ್ರು. ಕೃಷ್ಣನಿಗೆ ಪರಮಾನ್ನನ ಅಭಿಷೇಕ ಆದ ಮೇಲೆ ರಥಕ್ಕೆ ಏನು ಕುದುರೆಗಳಿದ್ರೆ ಬಿಡಿಸಿ ಕೃಷ್ಣ ರುಕ್ಮಿಣಿ ನೀವೇ ಸೆಳೆಯಿರಿ ಅಂತ ಕುದುರೆಯನ್ನ ಬಡದಂತೆ ಬಡದ್ರು. ಹೋಗ್ರಿ ಹೋಗ್ರಿ, ಇಷ್ಟೆಲ್ಲ ಮಾಡಿದ್ರೂ ಕೂಡ ಕೊನೆಗೆ ರುಕ್ಮಿಣಿ ದೇವಿ ಸರದು ಬಿದ್ದು ಬಿಡುತ್ತಾಳೆ, ಕೃಷ್ಣ ಹಿಡ್ಕೊಳ್ಳಿಕ್ಕೆ ತಾನು ಬರುತ್ತಾನೆ. ಅವಾಗೂ ನೋಡುತ್ತಾಳೆ ಇನ್ನ ಸಿಟ್ಟು ಬಂದಿಲ್ವಾ ಅಂತ, ನಗುತ್ತಾನೆ ಇದ್ದಾನೆ. ಅವಾಗೆ ದುರ್ವಾಸರು, ಏನು ನಿನ್ ಸಿಟ್ಟು ಬರಲ್ಲಪ್ಪ, ನಾ ಹೊರಟು ಬರ್ತೀನಿ ಅಂತ ನಮಸ್ಕಾರ ಮಾಡಿ ಹೊರಟೇ ಹೋಗ್ಬಿಡ್ತಾನೆ. ಅಂದರೆ ಸಿಟ್ಟಿಲ್ಲದ ಸ್ವಾಮಿಗೆ ಸಿಟ್ಟು ತರಿಸಲಿಕ್ಕೆ ಸಾಧ್ಯವೇ? ಯಾಕೆ? ಸಿಟ್ಟು ತಮೋ ಗುಣದ ಕಾರ್ಯ, ಅವನಲ್ಲಿಲ್ಲ ಆ ತಮೋ ಗುಣ, ಗುಣದಿಂದ ದೂರ, ಆದ್ದರಿಂದ ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಜಗತ್ತಿಗೆ ತೋರಲಿಕ್ಕಿದೆ, ನಮ್ಮಂತವರಿಗೆ ಅನುಭವ ಕೊಡಲಿಕ್ಕಿದೆ. ಅದಕ್ಕೆ ದುರ್ವಾಸರು ಹಾಗೆ ಮಾಡಿದರು, ಹಾಗೆ ಭೀಷ್ಮಾಚಾರ್ಯರು ಮಾಡುತ್ತಾ ಇದ್ದಾರೆ. ನೋಡಿ, ಕೃಷ್ಣನ ಮೈ ತುಂಬ ಬಾಣಗಳನ್ನ ಹೊಡಿತಾ ಇದ್ದಾರೆ. ಏನು ಅವರು ಅಂದುಕೊಂಡ್ರೆ ಬಾಣಗಳ ವರ್ಷ, ಒಂದು ಬಾಣ ಬಿಟ್ಟರೆ ಅದು ಸಾವಿರವಾಗಿ ಮಳೆಯಂತೆ ಸುರಿಯುತ್ತೆ. ಹಾಗೆ ನೋಡ್ತಾ ಇದ್ದಾರೆ, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಕೃಷ್ಣ ಕಾಣಿಸ್ತಾ ಇಲ್ಲ, ಕೃಷ್ಣನ ಮೈ ತುಂಬ ಬಾಣಗಳಿವೆ. ಒಂದು ವೇಳೆ ನಮ್ ತುಂಬ ಮೈ ಬಾಣಗಳು ಚುಚ್ಚಿದ್ರೆ ಮುಖವೇ ಕಾಣದಂತೆ. ಕೆಲವರು ಬಾಲ್ ಮಾಡ್ತಾ ಇರ್ತಾರೆ ನೋಡಿ, ಯಾವುದು ಈ ಹುಡುಗರು ಆಡುವಂತ ಚೆಂಡು, ಆ ಚೆಂಡಿಗೆ ಸೂಜಿಗಳಿಂದ ಚುಚ್ಚಿ ಒಂಥರ ಎಲ್ಲ ಬಾಲ್ ಮಾಡ್ತಾ ಇರ್ತಾರೆ. ಹೌದಾ? ನೆನಪಾಗುತ್ತಾ? ಅದೇ ತರ ಕೃಷ್ಣನ ಸುತ್ತು ಬಾಣಗಳು, ಕೃಷ್ಣನೇ ಕಾಣುತ್ತಾ ಇಲ್ಲ. ಮೈ ತುಂಬಾ ರಕ್ತ, ರಕ್ತ ಇಲ್ಲ ಸುರಸ್ಥಾನವ. ದೈತ್ಯರಿಗೆ ತುಂಬಾ ಮೋಹ ಬರಬೇಕಂತ, ಇವನು ತುಂಬಾ ಬಹಳ ಬ್ಲಡ್ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲರಿಗೂ ಬರಬೇಕಂತ ಅದಕ್ಕೆ ಹೇಳ್ತಾನೆ. ಹಿರಣ್ಯಕಶಿಪು ಹೇಳ್ತಾನೆ, ಭೂರಿನ ರುಧಿರೇಣ, ಇವನಿಗೆ ಹರಿಗೆ ಬಹಳ ರಕ್ತ ಜಾಸ್ತಿ, ಸುರಿದ್ರೆ ಬಹಳ ಸುರಿಯತ್ತೆ. ಏ ಸಪ್ತತಾಲ ಪ್ರಮಾಣಿಕ, ಶ್ರೀನಿವಾಸ ಸುರಿಸಿದ್ನಲ್ಲ, ಅದನ್ನ ನೋಡಿ ಅವರಿಗೆಲ್ಲ ಕನ್ಫರ್ಮೇಶನ್ ಬಂದಿದೆ, ತುಂಬಾ ಬ್ಲಡ್ ಬ್ಯಾಂಕ್ಗೆ ಬೇಕಾದಷ್ಟು ತುಂಬಾ ರಕ್ತ ಕೂತಿದೆ ಇವನಿಗೆ ಅಂತೇಳಿ. ಆ ಥರ ರಕ್ತ ಸುರಿಸ್ತಾ ಇದ್ದಾನೆ ಕೃಷ್ಣ. ಮುಖದಲ್ಲಿ ನಗು ಚೂರು ಕಡಿಮೆ ಆಗ್ತಾ ಇಲ್ಲ. ಬಾಣಗಳನ್ನ ಹೊಡೆದು 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 ಭೀಷ್ಮಾಚಾರ್ಯರಿಗೆ ಕೈ ನೋವು ಒಂದು ಕೂಡುತ್ತಾ ಇದ್ದಾರೆ, ಸುಸ್ತಾಗಿದೆ. ದೇವರ ಮುಖದಲ್ಲಿ ನಗು ಕಡಿಮೆ ಆಗ್ಲಿಲ್ಲ, ಕೂತಾಯಿತಾಚೆ. ಆಗ ಎದ್ದ ಸ್ವಾಮಿ ಸಿಟ್ಟಿನಿಂದ. ಅರ್ಜುನನಿಗೆ ಆಶ್ಚರ್ಯ, ಬಾಣದಿಂದ ಬಡಿಯುವಾಗ ಕಡಿಮೆ ಆಗದ ನಗು, ಅವರು ಸೋತ ಮೇಲೆ ಸಿಟ್ಟು ಬಂತಲ್ಲಯ್ಯ ನಿನಗೆ, ಹೇಗ್ ಬಂತು ಅಂತ ನೋಡುತ್ತಾ ಇದ್ದಾನೆ. ಸಿಟ್ಟಿನಿಂದ ಎದ್ದು ಚಕ್ರವನ್ನ ಹಿಡಿದು ಮೇಲಕ್ಕೆ ಬರುತ್ತಾ ಇದ್ದಾನೆ ಕೃಷ್ಣ. ಒಂದು ಕಡೆ ಹಾಕೊಂಡ ಉತ್ತರೀಯ ಕಳಕ್ಕೆ ಹೊರಟು ಹೋಗ್ತಾ ಇದೆ. ನಂತರ ಅರ್ಜುನ ಕಾಲು ಹಿಡಿತಾ ಇದ್ದಾನೆ, ಕೃಷ್ಣ ನಿನ್ನ ಪ್ರತಿಜ್ಞೆ ಮುರಿತಾ ಇದೀಯ, ಮುರಿಬೇಡ. ಹೋದ್ರೆ ಹೋಯಿತು, ಹೋದ್ರೆ ಹೋಯಿತು ಅಂದ್ರೆ ಹೇಗೆ? ಇಡೀ ಜಗತ್ತು ನಿನ್ನ ನಂಬಿ ಕೂತಿದೆ, ನೀನೇ ಸತ್ಯ ಸಂಕಲ್ಪ, ನಿನ್ನ ಸಂಕಲ್ಪ ಮುರಿಯಲ್ಲ, ನಿನ್ನ ಪ್ರತಿಜ್ಞೆ ಮುರಿಯಲ್ಲ. ಎಲ್ಲರಿಗೆ ಮಾತು ಕೊಟ್ಟಿದ್ದೀಯ, ನನ್ನ ಕಾಲು ಹಿಡಿದವರಿಗೆಲ್ಲ ಮೋಕ್ಷ ಕೊಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀಯ. ಅಂತ ಕಾಲಕ್ಕೆ ನೀನ್ ಈ ಪ್ರತಿಜ್ಞೆ ಮುರಿದ್ರೆ ಆ ಪ್ರತಿಜ್ಞೆ ಮುರಿಯಲ್ಲ ಅಂತ ನಂಬಿಕೆ ಏನು? ಇಡೀ ಜಗತ್ತಲ್ಲೂ ನಿನ್ನ ಮೇಲೆ ಸಂಶಯ ಬಂದ್ಬಿಡುತ್ತಪ್ಪ, ಮಾಡಬೇಡ ಹರಿಯೇ ಅಂದ್ರೆ ಆತನ್ನ ಸೆಳಕೊಂಡು ಹೊರಟ. ಅರ್ಜುನನನ್ನು ಸೆಳಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಭೀಷ್ಮಾಚಾರ್ಯರು ಕೈ ಮುಗಿತಾ ಇದ್ದಾರೆ. ಸ್ವಾಮಿ, ಎದ್ದಪ್ಪಿ ಗೆದ್ದವ ನೀನೆ, ಗೆದ್ದವ ನೀನೆ, ಸೋತು ಬಿದ್ದಿದ್ದೇನೆ, ನನ್ನನ್ನ ಗೆಲ್ಲಿಸಲಿಕ್ಕಾಗಿ ಈ ತರ ಬರ್ತಾ ಇದೀಯಾ ಅಂತ ಕೈ ಮುಗಿದು ನಮಸ್ಕಾರ ಮಾಡುತ್ತಾ ಇದ್ದಾರೆ. ಅವಾಗ ನಮಗನ್ಸುತ್ತೆ, ಹಾಗಾದ್ರೆ ದೇವರ ಪ್ರತಿಜ್ಞೆ ಮುರಿಯುತ್ತಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ದೇವರ ಪ್ರತಿಜ್ಞೆ ಸತ್ಯ ಆದ ಮೇಲೆ ಭಕ್ತನ ಪ್ರತಿಜ್ಞೆ ಸತ್ಯ ಮಾಡಲಿಕ್ಕೆ ತಾನು ಹೊರಟ. ಭಕ್ತ ಸೋತು ಸುಸ್ತಾದ ಮೇಲೆ ಅದೇನಾಯಿತು? ದೇವ ಗೆದ್ದ. ತನಗೇನು ಆತನ ಸಿಟ್ಟಿನಿಂದ ಆತನ ಬಾಣಗಳಿಂದ ತಾನೇನು ಶಸ್ತ್ರ ಹಿಡಿದಿಲ್ಲ, ಆಯಿತು. ಇನ್ನ ಭಕ್ತನೊಳಗೆ ನಿಂತು ಪ್ರತಿಜ್ಞೆ ಮಾಡಿಸಿದ್ದಾರು ತಾನೇ ಅಲ್ವಾ? ಆದ್ದರಿಂದ ಅಲ್ಲಿ ಪ್ರತಿಜ್ಞೆ ಮುರಿದ್ರು ಕೂಡ ಭಕ್ತರ ಪ್ರತಿಜ್ಞೆಯೇ ನಿಲ್ಲಿಸಿಲ್ಲ ಅಂತ ಭಗೀರ್ತಿ ಬರುತ್ತೆ. ಅದಕ್ಕಾಗಿ ಭಕ್ತರ ಪ್ರತಿಜ್ಞೆ ನಿಲ್ಲಲಿಕ್ಕಾಗಿ ತಾನು ಹೊರಟ. ಹಾಗಾದರೆ ತನ್ನ ಪ್ರತಿಜ್ಞೆಯನ್ನು ನಿಲ್ಲಿಸ್ತಾನೆ, ಭಕ್ತರ ಪ್ರತಿಜ್ಞೆಯನ್ನು ವಿಶೇಷವಾಗಿ ಉಳಿಸ್ತಾನೆ. ಆ ರೀತಿ ಆ ವಿಶೇಷ ವೃತ್ತಾಂತವನ್ನೆಲ್ಲ ಕಣ್ಣರಿಗೆ ಬರ್ತಾ ಇದ್ದಾರೆ, ಭಗವಂತನ ಸ್ಮರಣೆ ಮಾಡುತ್ತಾ ಇದ್ದಾರೆ. ಹರೇ ನಮಸ್ಕಾರ ಅಂತ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾರೆ ಭೀಷ್ಮಾಚಾರ್ಯರು. ಅವರಿಗೆ ಸದ್ಗತಿಯನ್ನು ಕರುಣಿಸಿ. ಇನ್ನೊಬ್ಬರಿದ್ದಾರಲ್ವಾ, ಹಳೆಯವರು, 100 ಜನ ಮಕ್ಕಳನ್ನು ಕಳ್ಕೊಂಡವರು, ಧರ್ಮರಾಜನ ಮನೆಯಲ್ಲಿದ್ದವರು, ಧೃತರಾಷ್ಟ್ರ, ಅವರಿಗೊಂದು ಸದ್ಗತಿ ಆಗಬೇಕಾಗಿದೆ. ಅದಕ್ಕೆ ಭೀಮಸೇನ ದೇವರು ನಿತ್ಯವೂ ಕೂಡ ಸರಿಯಾದ ಊಟದ ಹೊತ್ತಿನಲ್ಲಿ ಎದುರಿಗೆ ಕೂತು ಸೇವಕರನ್ನ ನಿತ್ಯ ಕರೀಬೇಕು. ಕರೆದು ಈ ಮುದುಕ ಏನು ಊಟ ಮಾಡುತ್ತಾ ಇದ್ದಾನಲ್ಲ, ಈತನ 100 ಜನ ಮಕ್ಕಳನ್ನ ಕೊಚ್ಚಿ ಹಾಕಿದ ಕೈ ಇದು, ಇದಕ್ಕೆ ಗಂಧ ಹಚ್ಚಿ ಅಂತ ಇದರೇ ಕೂತು ಹೇಳಬೇಕು. ಹೇಳಿದ್ರು ಕೂಡ ಏನು ಬೇಕಾದ್ರೂ ಹೇಳಿಕೋ ಅಂತ ಊಟ ಮಾಡಬೇಕವರು, ಏನು ಗಮನಿಸ್ತಾ ಇದ್ದಿಲ್ಲ. ಆದರೆ ಭೀಮಸೇನ ದೇವರು ಯಾಕೆ ಮಾಡುತ್ತಾ ಇದ್ರು ಅಂದರೆ, ಸಜ್ಜೀವಿ ಯೋಗ್ಯವಾದವ, ಇನ್ನ ಸಂಸಾರದಲ್ಲಿ ವ್ಯಾಮೋಹ ಕೂತಿದೆ, ಅದು ಬಿಡಿಸಬೇಕು ಅಂತ ಭೀಮಸೇನ ದೇವರು ಆ ರೀತಿ ಮಾಡಿದ್ರು. ಅಷ್ಟರೊಳಗೆ ನೋಡಿ, ಭೀಮಸೇನ ದೇವರು ಹೇಳಿದ್ರು ಕೂಡ ಪರಿಣಾಮ ಬರಲಿಲ್ಲ, ಒಳಗಿದ್ದವರೇ ತರಲಿಲ್ಲ, ತಮ್ಮ ಪ್ರಯತ್ನ ತಾವು ಮಾಡಿ ಸುಮ್ಮನೆ ಇದ್ರು. ಯಾರ ಮೂಲಕ ಬರಬೇಕೋ ಅವರನ್ನ ಕರೆಸಿಕೊಟ್ರು. ಯಾರು ವಿದುರ, ವಿದುರ ಕೂಡ ತುಂಬಾ ಸಲ ಹೇಳಿದ್ರು ಬರಲಿಲ್ಲ, ಈ ಸಲ ಬಂದಾಗ ಹೇಳಿದ್ರು. ಭೀಮಾಪವರ್ಜಿತಂ ಪಿಂಡ ಮಾದತ್ತೆ ಗೃಹಪಾಲವತ್, ಭೀಮ ಬಿಸಾಡಿದ ಪಿಂಡವನ್ನ ತಿಂದು ನಾಯಿಯಂತೆ ಬದುಕಿದೆಯಲ್ಲ ಅಂತ ಹೇಳಿದಾಗ ಸ್ವಲ್ಪ ಒಳಗೆ ಚುಚ್ಚಿದಂತೆ ಆಯಿತು. ಅದಕ್ಕೆ ಹೊರಡುತ್ತಾ ಇದ್ದಾರೆ. ಧರ್ಮರಾಜನಿಗೆ ಹೇಳದೇನೆ ಗಾಂಧಾರಿ ದೇವಿ ಧೃತರಾಷ್ಟ್ರರು ಇಬ್ಬರು ಹೊರಟಾಗ ವನಕ್ಕೆ, ಅವರ ಹಿಂದೆ ಅವರ ಸಹಾಯಕ್ಕಾಗಿ ತಾನು ಹೊರಟು ನಿಂತವಳೆ ಕುಂತಿದೇವಿ. ಎಂಥ ಒಳ್ಳೆ ಚಿಂತನೆ ಆಕಿದು. ಮಕ್ಕಳಿಗೆ ಹೇಳುತ್ತಾ ಇದ್ದಾಳೆ, ಇಷ್ಟು ಕಾಲ ನಿಮಗೆ ನನ್ನಿಂದ ಪ್ರಯೋಜನ ಇತ್ತು, ಇನ್ನು ಮುಗಿಯಿತು, ನೀವು ಚೆನ್ನಾಗಿದ್ದೀರಾ, ನಾನು ಇವರಿಗೆ ಸೇವಾ ಮಾಡಲಿಕ್ಕೆ ಹೊರಡುತ್ತೇನೆ. ಯಾರು ಮಕ್ಕಳಿಗೆ ವಿಪರೀತ ಕಾಟ ಕೊಟ್ಟ ದುರ್ಯೋಧನನನ್ನ ಬೆನ್ನಿಗೆ ಹಾಕೊಂಡು ಬಂದ ಅಪ್ಪ ಅಮ್ಮ, ಅವರಿಗೆ ತಾನು ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದಾಳೆ. ಅಲ್ಲಿ ಆಕೆ ನೋಡಿದ್ದು ಇಷ್ಟೇ. ಯಾವಾಗಾದರೆ ಒಳಗಿನ ಭಗವಂತನ ಬಿಂಬಮೂರ್ತಿಯ ಎಚ್ಚರ ಬರುತ್ತೋ ಅವಾಗ ಯಾವ ದ್ವೇಷಾದಿಗಳು ನಮಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಒಳಗೆ ಸ್ವಾಮಿ ಬಿಂಬ ಚಲಿಸಲು ಪ್ರತಿಬಿಂಬ ಚಲಿಸುವ, ಹೌದಾ, ಬಿಂಬಕ್ರಿಯೆಯ ಏವ ಕ್ರಿಯಾವಾನ್ ಅಂತ ಆಚಾರಪಟ್ಟವಾಗಿ ಗೀತಾ ಭಾಷ್ಯದವರು ಹೇಳುತ್ತಾರೆ. ಅಂಥ ಕಾಲಕ್ಕೆ ಈ ಜೀವ ಶುದ್ಧ ಅಸ್ವತಂತ್ರ, ಅಂಥ ಅಸ್ವತಂತ್ರನಾದ ಜೀವ ಸ್ವತಂತ್ರವಾಗಿ ತಾನು ಏನಾದರೂ ಕೆಟ್ಟದ್ದಾದರೂ ಮಾಡಬಲ್ಲ, ಒಳ್ಳೆದ್ದಾದರೂ ಮಾಡಬಲ್ಲ, ಏನು ಮಾಡಲಿಕ್ಕಾಗಲ್ಲ. ಹಾಗಾದರೆ ಅವನ ಒಳಗಿದ್ದು ನಮಗೆ ಕಾಟ ಕೊಡಿಸಿದ್ದು ಸ್ವಾಮಿಯೇ. ಯಾರಾದರೂ ನಮಗೆ ಕಾಟ ಕೊಟ್ಟರು ಅಂತ ಹೇಳಿದರೆ ಅವರು ದುಷ್ಟರಾಗಿರಬಹುದು, ಇಲ್ಲ ಅಂದಿಲ್ಲ, ಅವರು ಕೊಟ್ಟ ಕಾಟಕ್ಕೆ ತಕ್ಕಂತಹ ಶಿಕ್ಷೆ ಆಗುತ್ತೆ, ಇಲ್ಲ ಅಂದಿಲ್ಲ. ಆ ಕಾಟವನ್ನ ಸಹಿಸಿ ಇರಬೇಕಾದರೆ ಒಳಗೊಂದು ಟ್ಯಾಬ್ಲೆಟ್ ಬೇಕಲ್ಲ. ಅದಕ್ಕೆ ಹೇಳುತ್ತಾರೆ ಭಗವಂತ ಅವರನ್ನ ನಮಗೆ ಸಂಪರ್ಕ ಯಾಕೆ ಕೊಟ್ಟ, ಅವನು ದುಷ್ಟನೇ ಇರಬಹುದು, ಯಾಕೆ ನಮಗೆ ಆ ಪ್ರಾರಬ್ಧ ಉಣ್ಣುವಂಥ ಕರ್ಮ ಇತ್ತಾದ್ದರಿಂದ ಭಗವಂತ ಅದು ಮಾಡಿಸಿದ ಅಂತ ಇಡೀ ನೋಡಿ. ಇಲ್ಲದಿದ್ದರೆ ದುರ್ಯೋಧನನನ್ನ ಏನು ಘೋಷಯಾತ್ರೆ ಕಾಲಕ್ಕೇನೆ ಸದೆ ಬೆಡದು ಅವನನ್ನು ಕೊಲ್ಲಲಿಕ್ಕೆ ಅವರು ಯಾರಿಗೆ, ಪಾಂಡವರಿಗೆ ಶಕ್ತಿ ಇತ್ತು, ದುರ್ಯೋಧನನ ಅಲ್ಲೇ ಮುಗಿಸಬಹುದಾಗಿತ್ತು, ಮುಗಿಸಲಿಲ್ಲ. ಅವನು ಕೊಟ್ಟ ಕಾಟಗಳೆಲ್ಲ ತಡಕೊಂಡು 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 ಇದ್ರು. ಯಾಕಿದ್ರು ಅಂದ್ರೆ ಅವನು ದುಷ್ಟ ಗೊತ್ತಿತ್ತು, ಅವನನ್ನು ಸಂಹಾರ ಮಾಡಬೇಕು ಗೊತ್ತಿತ್ತು, ಕಾಲಕ್ಕೆ ಶ್ರೀಹರಿ ಹೇಳಿದಂತೆ ಕಾಲಕ್ಕೆ ತಕ್ಕಂತೆ ಸಂಹಾರ ಆಗಬೇಕು. ಇನ್ನೊಂದು, ಯಾಕೆ ತಡೆಯಬೇಕು ಅನವಸರವಾಗಿ ಅವನು ಕೊಟ್ಟ ಕಾಟವನ್ನ ಅಂದ್ರೆ, ಆ ಕಾಟ ಬರುವ ಪ್ರಾರಬ್ಧ ನಮ್ಮಲ್ಲಿ ಇದ್ದರೆ ಅವನಿಲ್ಲದಿದ್ರೂ ಇನ್ನೊಬ್ಬರ ಮೂಲಕ ಆದರೂ ಬಂದೇ ಬರುತ್ತೆ, ಇವನು ಗೊಂಬೆ ಮಾತ್ರ ಅಂತ. ಆ ರೀತಿಯಲ್ಲಿ ಧೃತರಾಷ್ಟ್ರರಿಗೆ ವಿಶೇಷವಾಗಿರತಕ್ಕಂಥ ಉಪದೇಶವನ್ನ ವಿದುರ ಕೊಟ್ಟಾಗ ಧೃತರಾಷ್ಟ್ರ ಮತ್ತು ಗಾಂಧಾರಿ ದೇವಿ ಹೊರಡುತ್ತಾ ಇದ್ದಾರೆ, ನಂತರ ಕುಂತಿದೇವಿಯೂ ಹೊರಡುತ್ತಾ ಇದ್ದಾಳೆ ಅವರ ಸೇವಾ ಮಾಡಬೇಕು ಅಂತ. ಆ ರೀತಿಯಾಗಿ ಕೊನೆಗೆ ಅವರನ್ನ ಹಿಂಬಾಲಿಸಿ ಹೋಗ್ತಾ ಇದ್ದಾಳೆ ಕುಂತಿದೇವಿ. ಅಂತಹ ಕಾಲಕ್ಕೆ ಕುಂತಿದೇವಿ ಇವರೆಲ್ಲರೂ ಹೊರಟ ಮೇಲೆ ಧರ್ಮರಾಜ ಬೆಳಿಗ್ಗೆ ನಮಸ್ಕಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ ದೊಡ್ಡಪ್ಪನಿಗೆ. ಇಲ್ಲ, ಧರ್ಮರಾಜ ನಮಸ್ಕಾರ ಮಾಡಲಿಕ್ಕೆ ಬಂದಾಗ ಧೃತರಾಷ್ಟ್ರರಿಲ್ಲ. ಕೇಳುತ್ತಾನೆ, ಸಂಜಯ ಅಲ್ಲೇ ಇದ್ದಾನೆ, ಸಂಜಯ ಎಲ್ಲಿ ನಮ್ಮ ದೊಡ್ಡಪ್ಪ, ಮನೆಯಲ್ಲೇ ಇದ್ದುಕೊಂಡು ಇಡೀ ಭಾರತದ ಯುದ್ಧವನ್ನ ಪೂರ್ಣವಾಗಿ ಯೋಗ ದೃಷ್ಟಿಯಿಂದ ನೋಡಿ, ಎಷ್ಟು ಯೋಗ ದೃಷ್ಟಿ ಅಂತ ಹೇಳಿದರೆ ವೇದವ್ಯಾಸರು ಕೊಟ್ಟದ್ದು ಭಾರತದಲ್ಲಿ ಯಾರ ಮೇಲೆ ಯಾರು ಯಾವ ಯಾವ ಬಾಣ ಹಾಕಿದ್ದು ಮಾತ್ರ ಅಲ್ಲ, ಯಾರು ಯಾರು ತಮ್ಮ ಒಳಗೊಳಗೆ ಏನೇನಂದುಕೊಂಡ್ರು ಅಂಬುದು ಕೂಡ ನೋಡಿ ಹೇಳಿದಂತಹ ಸಂಜಯ ಈಗ ಧೃತರಾಷ್ಟ್ರರು ಎಲ್ಲಿ ಹೋಗಿದ್ದಾರೋ ಕಾಣತಾ ಇಲ್ಲ. ಅದಕ್ಕೆ ಅವರು ಕೊಟ್ಟರೆ ಉಂಟು ಜ್ಞಾನ, ಇಲ್ಲದಿದ್ದರೆ ಇಲ್ಲ, ಭಗವಂತ ತೆಗೆದು ಬಿಟ್ಟಿದ್ದಾನಯ್ಯ ಅಂತ. ಅಂಥ ಕಾಲಕ್ಕೆ ನಾರದರು ಬರ್ತಾ ಇದ್ದಾರೆ ನೋಡಿ, ಅಲ್ಲಲ್ಲೇ ತೋರುತ್ತಾರೆ ವ್ಯಕ್ತಿಗಳ ಮಧ್ಯೆ ತಾರತಮ್ಯ ಅಂತ. ಅಚ್ಚಳಿಯದ ಜ್ಞಾನ ನಾರದರು ಅವರು ಬರ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ನಿನ್ನ ದೊಡ್ಡಪ್ಪ ತಾಯಿ ಗಾಂಧಾರಿ ದೇವಿ ಎಲ್ಲರೂ ವಿಶೇಷವಾಗಿ ಕಾಡಿನಲ್ಲಿದ್ದಾರಯ್ಯ. ಮೂರು ಹೊತ್ತು ಸ್ನಾನ ಮಾಡಿ ಯಜ್ಞವನ್ನು ಮಾಡುತ್ತಾ ತಾನು ಭಗವದ್ ಆರಾಧನೆ ಮಾಡುತ್ತಾ ಇದ್ದಾನೆ. ಸ್ವಲ್ಪ ಕಾಲದಲ್ಲೇ ವನಕ್ಕೆ ಬೆಂಕಿ ಬಿದ್ದು ಅವರೆಲ್ಲರೂ ಕೂಡ ಭಗವತ್ ಸನ್ನಿಧಾನವನ್ನು ಸೇರುತ್ತಾರೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದಾಗ ಸಂತೋಷ ಪಟ್ಟರು, ದುಃಖವೂ ಪಟ್ಟರಂತೆ. ದುಃಖ ಯಾಕೆ ಅಂದರೆ ಅವರು ಹೊರಟ್ರಲ್ಲ ಎಂಬ ದುಃಖ ಅಲ್ಲಂತೆ. ಯಾಕೆ? ತಮ್ಮವರು ಸರಿಯಾದ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ರೆಂಬ ಸಂತೋಷ, ಅವರಿಗೆ ಸದ್ಗತಿ ಆಗುತ್ತೆ ಎಂಬ ಸಂತೋಷ. ದುಃಖ ಯಾಕೆ ಅಂದರೆ ಅವರ ಸೇವಾ ಮಾಡುವ ಭಾಗ್ಯ ತಪ್ಪಿತಲ್ಲ ಎಂಬ ದುಃಖ ಅಂತೆ. ಅದಕ್ಕೆ ನಮ್ಮವರು ಹೋದರೆ, ಯಾರಾದರೂ ಹೋದರೆ, ದೊಡ್ಡವರು ಹೋದರೆ, ಅವರು ಹೋದರೂ ಒಂದು ದುಃಖ ಪಡಬಾರದಂತೆ. ಅವರಿಗೆ ಸೇವಾ ಮಾಡುವ ಭಾಗ್ಯ ತಪ್ಪಿತಲ್ಲ ಎಂಬ ದುಃಖ ಪಡಲಿಕ್ಕೆ ಪರ್ಮಿಷನ್ ಇದೆ, ಅವರು ಹೋದರಲ್ಲ ಅಂತ ದುಃಖ ಪಡಲಿಕ್ಕಿಲ್ಲ. ಯಾಕೆ? ಎಲ್ಲರೂ ಹೋಗ್ಲೇಬೇಕಾದ್ದರಿಂದ. ಆ ರೀತಿಯಲ್ಲಿ ಧರ್ಮರಾಜ ತಮ್ಮ ದೊಡ್ಡಪ್ಪನಿಗೆ ಸದ್ಗತಿಯಾಗುತ್ತೆ ಎಂದು ಸಂತೋಷ ಪಡುವಷ್ಟರೊಳಗೆ ಅರ್ಜುನ ತಿರುಗಿ ಬರ್ತಾ ಇದ್ದಾನೆ. ಅರ್ಜುನ ಬಂದ, ಮುಖ ಬಾಡಿ ಹೋಗಿದೆ, ಕೇಳುತ್ತಾ ಇದ್ದಾನೆ. ತುಂಬಾ ಪ್ರಶ್ನೆಗಳು ಹಾಕ್ತಾನೆ ಅದರಲ್ಲಿ ಧರ್ಮರಾಜ. ಮಾಡಬಾರದ ಕೆಲಸ ಮಾಡಿದ್ದೀಯಾ? ಧರ್ಮ ತಪ್ಪಿ ನಡೆದಿದ್ದೀಯಾ? ಹೇಳುತ್ತಾರೆ, ಅಗ್ನಿ ಉರಿಯದೇ ಇರುವಾಗ ಅದರಲ್ಲಿ ಆಹುತಿ ಕೊಟ್ಟಂತೆ ಇದೆ ನಿನ್ನ ಮುಖ. ಅಂದ್ರೆ ಬೂದಿಯಲ್ಲಿ ವೈಷುದೇವ ಮಾಡಬಾರದು, ಅಗ್ನಿ ಉರಿತಾ ಇರಬೇಕು ಅಂತ. ನಾ ವೈಷುದೇವ ಅಂತ ಕೂಡಲೆ ಅದಕ್ಕೆ ಇಷ್ಟೇ ಇಷ್ಟು ಕೆಂಡ, ಅದರಲ್ಲಿ ಎಲ್ಲ ಅನ್ನ ಹಾಕಿದ್ರೆ ಆ ಹಾಕಿದ ಅನ್ನಕ್ಕೆ ಅಗ್ನಿ ಶಾಂತ ಆಗ್ಬಿಟ್ಟಿರುತ್ತೆ. ಹಾಗಾಗಬಾರ್ದಂತ ಜಾಸ್ತಿ ಅಗ್ನಿ ಇರಬೇಕು, ಚೆನ್ನಾಗಿ ಉರಿತಾ ಇರಬೇಕು, ಹಾಕಿದ್ದು ಹುತ ಆಗಬೇಕು, ಆ ರೀತಿ ಅಗ್ನಿ ಇರಬೇಕು ಅಂಥದ್ರಲ್ಲಿ. ಆ ರೀತಿಯಲ್ಲಿ ಉರಿಯದೇ ಇರುವ ಅಗ್ನಿಯಲ್ಲಿ ನೀನು ಆಹುತಿ ಕೊಟ್ಟಂತೆ ಇದೆ. ಇನ್ನ ಕೇಳುತ್ತಾರೆ, ನಖಸ್ಪೃಷ್ಟ ಜಲೇನ, ಉಗುರು ತಗಲಿದ ನೀರಿನಿಂದ ಸ್ನಾನ ಮಾಡಿದರೆ ಹೇಗಿರುತ್ತೋ ಹಾಗಿದೆ ನಿನ್ನ ಮುಖದ ಕಾಂತಿ. ನಮಗೀಗ ಗೊತ್ತಾಯಿತು ನಮ್ಮ ಮುಖದಲ್ಲಿ ಕಾಂತಿ ಯಾಕಿರಲ್ಲ. ನಿತ್ಯವೂ ಕೂಡ ಸ್ನಾನ ಮಾಡೋ ಕಾಲಕ್ಕೆ ತಂಬಿಗೆಯೋ ಕೊಡವೋ ಅದರಲ್ಲಿ ಹೀಗೆ ಕೈಯಿಟ್ಟು ಸ್ನಾನ ಮಾಡುತ್ತಾ ಇರ್ತೀವಿ. ತಂಬಿಗೆಯಲ್ಲಿ ನಾಲ್ಕು ಬೆರಡು ಮುಳುಗಿರುತ್ತೆ, ಅದರಿಂದ ಹೀಗೆ ಸ್ನಾನ ಮಾಡಿದರೆ, ಉಗುರು ತಗಲಿದ ನೀರಿನಿಂದ ಸ್ನಾನ ಮಾಡಿದರೆ ಮುಖದ ಕಾಂತಿ ಹಾಳು, ತೇಜಸ್ಸಲ್ಲ ಹಾಳಾಗುತ್ತೆ. ನಖದಿಂದ ಸೃಷ್ಟವಾದ ನೀರು ನಮಗೇ ಬರಲ್ಲ ಅಂದ್ರೆ ದೇವರಿಗೆ ಬರುತ್ತಾ? ದೇವರಿಗೆ ಬರೋದೇ ಇಲ್ಲ. ಆ ರೀತಿಯಲ್ಲಿ ಚೆನ್ನಾಗಿ ಹೇಳುತ್ತಾರೆ, ದೇವರಿಗೆ ನೀರು ತರಬೇಕಾದರೆ ನಮ್ಮ ನೆರಳು ನೀರಿಗೆ ಬಿದ್ದಿರಬಾರದು, ನಮ್ಮ ಶ್ವಾಸ ತಾಗಿರಬಾರದು, ನಮ್ಮ ಮೈಗೆ ಆ ಪಾತ್ರೆ ತಗಲಿರಬಾರದು, ಇಷ್ಟೆಲ್ಲ ಹೇಳುತ್ತಾರೆ. ಉಗುರು ತಗಲಿರಬಾರದು, ಕೂದಲು ಬಿದ್ದಿರಬಾರದು, ಅಂತ ಶುದ್ಧವಾದ ಜಲವನ್ನ ತಂದು ಭಗವಂತನಿಗೆ ಅಭಿಷೇಕ ಮಾಡಬೇಕು ಅಂತ. ಆ ರೀತಿಯಲ್ಲಿ ತುಂಬಾ ಪ್ರಶ್ನೆಗಳು ಕೇಳುತ್ತಾರೆ. ಅವಾಗೆ ಅರ್ಜುನ ಹೇಳುತ್ತಾನೆ, ವಂಚಿತೋಹಂ ಹರಿಣ ಬಂಧುರೂಪಿಣ, ಬಂಧುರೂಪಿಯಾದ ಶ್ರೀಹರಿ ನನ್ನ ವಂಚನೆ ಮಾಡಿದ ಅಂತ ಹೇಳುತ್ತಾರೆ. ಏನಪ್ಪ ನಿನ್ನ ವಂಚನೆ ಮಾಡಿದನ ಹರಿ ಅಂದ್ರೆ ಉತ್ತರ ಕೊಡುತ್ತಾರೆ, ನಿನ್ನ ಬಿಟ್ಟು ನಾನಿರಲ್ಲ ಅಂತ ಹೇಳಿದನಲ್ಲ ಹರಿ, ನನ್ನ ಬಿಟ್ಟು ಹೋದ ಪರಂಧಾಮಕ್ಕೆ ಹೊರಟ ಅಂತ ಹೇಳಿದಾಗ ಧರ್ಮರಾಜ ಕೇಳಿ, ಹರಿ ಇಲ್ಲದ ಭೂಮಿಯಲ್ಲಿ ನಾವಿರಬಾರದಿನ್ನ, ನಾವಿನ್ನ ಹೊರಟರೇನೆ ಸತ್ಯ ಚೆನ್ನಾಗಿರುತ್ತೆ ಅಂತ ಹೊರಟು ಹೋಗ್ತಾ ಇದ್ದಾರೆ. ಎಲ್ಲರೂ ಕೂಡ ಮಹಾಪ್ರಸ್ಥಾನಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಪರೀಕ್ಷನ್ ಮಹಾರಾಜನಿಗೆ ಅಭಿಷೇಕ ಮಾಡಿ ರಕ್ಷಣೆ ಮಾಡಲಿಕ್ಕೆ ಯಾರನ್ನಿಟ್ರು ಅಂದ್ರೆ, ಧೃತರಾಷ್ಟ್ರನ ಇನ್ನೊಬ್ಬ ಮಗ, ನೂರು ಜನ ಮಕ್ಕಳು, ಒಂದು ಹೆಣ್ಣು ಮಗಳು ಅಲ್ಲದೆ ಇನ್ನೊಂದು ಮಗ ಇದ್ದ, ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದಂತಹ ಮಗ ವಿಯುತ್ಸು ಅಂತ, ಅವನನ್ನ ಇಟ್ಟು ಹೊರಡತಾ ಇದ್ದಾರೆ. ಅವ ಒಳ್ಳೆ ಧರ್ಮಿಷ್ಠ, ರಕ್ಷಣೆ ಮಾಡಲಿಕ್ಕೆ ಆತನಿಟ್ಟು ಹೊರಡತಾ ಇದ್ದಾರೆ. ತಾವು ಮಹಾಪ್ರಸ್ಥಾನಕ್ಕೆ ಹೊರಟ ಮೇಲೆ ಪರೀಕ್ಷಿನ್ ಮಹಾರಾಜನ ರಾಜ್ಯ ಶುರು ಆಗ್ತಾ ಇದೆ. ಒಳ್ಳೆ ಭಗವಂತನಿಗೆ ಪ್ರೀತಿಕರವಾದ ರಾಜ್ಯವನ್ನು ಮಾಡುತ್ತಾ ಇದ್ದಾರೆ, ಯಜ್ಞ ಯಾಗಗಳನ್ನು ಮಾಡುತ್ತಾ ಇದ್ದಾರೆ. ಭಗವತ್ ಪ್ರೀತಿಕರವಾಗಿರತಕ್ಕಂಥ ಭಗವಂತನ ನಾಮೋಚ್ಚಾರಣೆಯಿಂದಲೇನೆ ಬದುಕನ್ನು ಸಾಧಿಸತಕ್ಕಂಥ ಮಹಾವ್ಯಕ್ತಿ ಪರೀಕ್ಷಿನ್ ಮಹಾರಾಜ. ಅಂಥ ಪರೀಕ್ಷಿನ್ ಮಹಾರಾಜನಿಗೆ ವಾರ್ತೆ ಬಂತು, ನನ್ನ ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಅಂತ ವಾರ್ತೆ ಬಂತು. ಅವಾಗೆ ಕಲಿ ಎಲ್ಲಿದ್ದಾನೆ ನನ್ನ ರಾಜ್ಯದಲ್ಲಿ ಅಂತ ಹುಡುಕ್ಲಿಕ್ಕೆ ಹೊರಟಿದ್ದಾನೆ. ಎಲ್ಲಾದರೂ ಇರ್ತಾನ ಕಲಿ, ಮಿಸ್ಟರ್ ಕಲಿ ಅಂತ ಬೋರ್ಡ್ ಹಾಕೊಂಡಿರ್ತಾನ ಮನೆ ಕಟ್ಕೊಂಡು, ಎಲ್ಲರೂ ಇರಲ್ಲ. ಮತ್ತೆ ಹುಡುಕ್ಲಿಕ್ಕೆ ಹೋದರಲ್ಲ ಅಂದ್ರೆ ಎಲ್ಲರಲ್ಲಿ ಕಲಿತೋರಿರುತ್ತಾನೆ. ಯಾರ್ಯಾರೊಳಗೆ ತೋರಿದ್ರೆ ಅವರಲ್ಲಿ ಪ್ರವರ್ತನೆ ಬೇರೆದೇ ಇರುತ್ತೆ. ಅಂಥ ಪ್ರವರ್ತನೆ ನನ್ನ ರಾಜ್ಯದಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಹುಡುಕ್ತಾ ಹೊರಟಿದ್ದಾನೆ. ಎಲ್ಲೂ ಕಾಣಲಿಲ್ಲ. ಎಲ್ಲಾ ಖಂಡಗಳನ್ನೂ ನೋಡಿಕೊಂಡು ಬಂದ್ರು. ತಿರುಗಿ ಹೋಗುವಾಗೆಲ್ಲ ಎಲ್ಲಿ ನೋಡಿದರೂ ಕೃಷ್ಣನ ಕೀರ್ತನೆ, ಎಲ್ಲಿ ನೋಡಿದರೂ ಪಾಂಡವರ ಕೀರ್ತನೆ. ಅವರಿಗೆಲ್ಲ ಸಮೃದ್ಧಿಯಾಗಿ ಕೊಡಬೇಕಾದನ್ನು ಕೊಟ್ಟು ತಿರುಗಿ ಬರುವಾಗ ಒಂದು ಕಡೆ ಒಂದು ಕಾಲಿನ ಮೂರು ಕಾಲು ಕಳಕೊಂಡು ಒಂದು ಕಾಲು ಮೇಲೆ ಇರತಕ್ಕಂಥ ಎದ್ದು ಕೃಶವಾದಂಥ ಆಕಳು ಎರಡೂ ಮಾತಾಡಿಕೊಳ್ತಾ ಇವೆ. ಕೃಷ್ಣ ತನ್ನ ಅದ್ಭುತವಾದ ಪದ್ಮದಂತೆ ಸುಕುಮಲ ಕೋಮಲವಾಗಿರತಕ್ಕಂಥ ತನ್ನ ಪಾದದಿಂದ ಈ ಭೂಮಿಯ ಮೇಲೆ ಸಂಚಾರ ಮಾಡುವಷ್ಟು ಕಾಲ ನಾವು ಚೆನ್ನಾಗಿದ್ದವು. ಕೃಷ್ಣ ಹೊರಟ, ನಮ್ಮ ಪರಿಸ್ಥಿತಿ ಹೀಗಾಯಿತು ಅಂತ ಇಬ್ಬರು ಮಾತಾಡಿಕೊಡತಾ ಧರ್ಮದೇವತ ಭೂದೇವಿ ಇಬ್ಬರು ಮಾತಾಡಿಕೊಳ್ತಾ ಇರುವಾಗ ಆ ಮಾತು ಕೇಳುತ್ತಾ ಇದೆ. ಅದು ಕೇಳಿದಾಗ ಪರೀಕ್ಷನ್ ಮಹಾರಾಜರಿಗೆ ತೋರತಾ ಇದೆ, ಇದು ಸಾಮಾನ್ಯ ಎತ್ತು ಆಕಳಲ್ಲ, ಧರ್ಮದೇವತಾ ಭೂದೇವಿ ಇಬ್ಬರೇ ಆಗಿರಬೇಕು ಎಂಬುದು ಧರ್ಮಿಷ್ಠನಾದಂಥ ಮಹಾನುಭಾವನ ಮನಸ್ಸಿಗೆ ಬರ್ತಾ ಇದೆ. ಅಂಥ ಕಾಲಕ್ಕೆ ಒಬ್ಬ ಶೂದ್ರ ರಾಜವೇಷದಿಂದ ಬಂದು ಅವರನ್ನ ಕಾಲಿನಿಂದ ಹೊಡೆಯುತ್ತಾ ಇದ್ದಾನೆ, ಖಡ್ಗದಿಂದ ಕೊಲ್ಲಲಿಕ್ಕೆ ಹೊರಟಿದ್ದಾನೆ. ಅವನನ್ನ ನೋಡಿ ಓಹೋ ಇವನೇ ಕಲಿಯಿರಬೇಕು ಅಂತ ನಿಶ್ಚಯ ಮಾಡಿಕೊಂಡು ವಿಶೇಷವಾಗಿ ಖಡ್ಗವನ್ನ ಹಿಡಿದು ಹೊರಡುತ್ತಾ ಇದ್ದಾನೆ. ಆ ಖಡ್ಗ ಹಿಡ್ಕೊಂಡ ಪರೀಕ್ಷನ್ ಮಹಾರಾಜನ ನೋಡಿ ಶರಣಾಗತನಾಗ್ತಾ ಇದ್ದಾನೆ ಕಲಿ. ಅಲ್ಲ, ಕಲಿ ಬಹಳ ಬಲಿಷ್ಠನಲ್ಲ, ಪರೀಕ್ಷನ್ ಮಹಾರಾಜನ ಕಾಲು ಹೇಗೆ ಹಿಡಿದ ಅಂದ್ರೆ, ಯಾರ ಹೃದಯದಲ್ಲಿ ಭಗವಂತನ ಸ್ಮೃತಿ ಇರುತ್ತೋ ನೆನಪಿರುತ್ತೋ, ಯಾರ ನಾಳಿಗೆಯಲ್ಲಿ ಭಗವಂತನ ಮಂಗಳಕರವಾದ ನಾಮವಿರುತ್ತೋ ಅದು ಕಲಿಕಾಲವಾದರೂ ಕಲಿಯವರನ್ನ ಏನೂ ಮಾಡಲಾರ ಎಂಬುದನ್ನು ಚೆನ್ನಾಗಿ ತೋರಿಕೊಡುತ್ತಾರೆ. ಕೃಷ್ಣ ಭಕ್ತನಾಥರಿಂದ ಕಾಲಿಗೆ ಬಿದ್ದ ಕಲಿ ಕೇಳಿಕೊಡತಾ ಇದ್ದಾನೆ. ಅವಾಗ ಹೇಳ್ತಾನೆ, ತ್ವಂ ಅಧರ್ಮ ಬಂಧು, ನಿನ್ನ ಎಲ್ಲ ಬಳಗ ಇದ್ದಾರೆ, ದಂಭ ಕ್ರೋಧ ಎಲ್ಲರೂ, ನೀನು ಬಂದ್ರೆ ಎಲ್ಲರೂ ಬಂದು ಬಿಡುತ್ತಾರೆ, ನೀನು ಹೊರಟು ಹೋಗು ನನ್ನ ರಾಜ್ಯದಿಂದ ಅಂತ ಹೇಳಿದಾಗ ಅವಾಗೆ ಹೇಳ್ತಾನೆ ಕಲಿ, ಎಲ್ಲಿ ನೋಡಿದ್ರೂ ನೀವೇ ಕಾಣಿಸ್ತಾ ಇದ್ದೀರಾ, ಹತ್ತು ದಿಕ್ಕಲ್ಲಿ ನೀವೇ ಕಾಣತಾ ಇದ್ದೀರಾ, ನಾನೆಲ್ಲಿಗೆ ಹೋಗ್ಲಿ? ಆದ್ದರಿಂದ ನನ್ನ ಕಾಲ ಬರ್ತಾ ಇದೆ, ನನಗೊಂದು ಚೂರು ಜಾಗ ಕೊಡಬಾರದೆ? ನೋಡಿ, ಅವನಿಗೂ ಜಾಗ ಬೇಕು ಅಂದಾಗ ಜಾಗ ಕೊಟ್ರು. ಯಾಕೆ? ಕಾಲು ಹಿಡದ್ರಲ್ಲ, ಕಾಲು ಹಿಡಿದವರನ್ನು ಕ್ಷಮಾ ಮಾಡಬೇಕೆಂಬ ಒಳ್ಳೆ ಗುಣ. ಆದರೆ ಮತ್ತು ನಮ್ಮವರು ಪ್ರಶ್ನೆ ಮಾಡೋದುಂಟು ಅಂದ್ರೆ, ನಮ್ಮ ಅರಣ್ಯ ಕಾಚಾರ ಹೇಳ್ತಾರೆ, ಅವರು ಬಿಡದೆ ಕೊಂದು ಬಿಟ್ಟಿದ್ರೆ, ಅವನ ಓಡಿಸಿ ಬಿಟ್ಟಿದ್ರೆ ನಾವು ಕೃತ ಇರದಂತೆ ಒಳ್ಳೆ ಸಾಧನೆ ಮಾಡಿಕೊಳ್ಳಿಕ್ಕೆ ಆಗ್ತಾ ಇರ್ತಾ ಇಲ್ವ? ಒದಾಡ್ತಾ ಇದ್ದಿಲ್ಲ. ಅವರು ಬಿಟ್ಟದ್ದಕ್ಕೆ ಇಷ್ಟು ಉಪದ್ರವ ನಮ್ಮ ಈ ಕಲಿಯುಗದಲ್ಲಿ ಅಂದ್ರೆ, ತುಂಬಾ ಆಲೋಚನೆ ಮಾಡಿ ಇರ್ಲಿಕ್ಕೆ ಬಿಟ್ರಂತವರು. ಯಾಕೆ ಅಂದ್ರೆ, ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಆಗದ ಸಾಧನೆ ಕಲಿಯುಗದಲ್ಲಿ ಆಗ್ಲಿಕ್ಕೆ ಆಗುತ್ತಾದ್ದರಿಂದ ಕಲಿಯುಗ ಅಂದ್ರೆ ಗೋಲ್ಡನ್ ಪೀರಿಯಡ್. ಯಾರಿಗೆ? ಸಾಧಕರಿಗೆ. ಸಾಧನೆ ಮಾಡುವುದಾದ್ರೆ ಮಾತ್ರ ಗೋಲ್ಡನ್ ಆಪರ್ಚುನಿಟಿ. ಹೇಗೆ? ವಿಜಯದಾಸರು ಇಂಥ ಸುಂದರವಾದ ಮಾತನ್ನು ಹೇಳ್ತಾರೆ, ಕೃತಯುಗ ತ್ರೇತಾಯುಗ ದ್ವಾಪರ ಯುಗ, ಅದರಲ್ಲಿ ಒಬ್ಬ ಜೀವಿ ಮೂರು ಯುಗಗಳಲ್ಲಿ ಎಷ್ಟು ಜನ್ಮಗಳು ಪಡೆಯಬಹುದೋ ಅಷ್ಟೂ ಜನ್ಮಗಳು ಪಡೆದು, ಅಷ್ಟೂ ಜನ್ಮಗಳಲ್ಲಿ, ಆ ಮೂರು ಯುಗಗಳಲ್ಲಿ ಅಷ್ಟು ಜನ್ಮಗಳಲ್ಲಿ ಏನೇನು ಸಾಧನೆಗಳು ಯಜ್ಞ ಯಾಗ ಎಲ್ಲ ಮಾಡಬಹುದು, ಎಲ್ಲ ಮಾಡಿದರೆ ಮೂರು ಯುಗದ ಪುಣ್ಯ ಫಲ ಸಾಲಿಡ್ ಒಂದು ಕಡೆ ಇಟ್ಟರೆ ಕಲಿಯುಗದಲ್ಲಿ ದೇವರನ್ನ ಭಕ್ತಿಪೂರ್ವಕವಾಗಿ ನೆನೆದು ನಾಮೋಚ್ಚಾರಣೆ ಒಂದು ಸಲ ಮಾಡಿದರೆ ಬರುವ ಪುಣ್ಯ ಆ ಎಲ್ಲಾ ಪುಣ್ಯಕ್ಕಿಂತ ಚೂರು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅಂಥ ಫೆಸಿಲಿಟಿ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ, ಕೃತಾದಿಶು ಜನಾಃ ರಾಜನ್ ಕಲೌ ಇಚ್ಛಂತಿ ಸಂಭವಂ. ಕೃತಾದಿ ಯುಗಗಳಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ತಾರಂತೆ, ಸ್ವಾಮಿ ಒಂದು ಸಲ ಈ ಕಲಿಕಾಲದಲ್ಲಿ ಹುಟ್ಟುವಂತೆ ಮಾಡಯ್ಯ, ದೇವ್ರನ್ನ ಕೇಳ್ಕೊಳ್ಳೋದು ಅಂದ್ರೆ ನಾವು ಬಂದಿವಲ್ಲ, ನಾವೇನು ಮಾಡ್ತಾ ಇಲ್ಲ, ಅವ್ರು ಮಾತ್ರ ಬಂದು ಏನ್ ಮಾಡ್ತಾರೆ ಅಂದ್ರೆ ಅಂತವ್ರು ಕೇಳಿಕೊಂಡವರು ಏನು ಮಾಡ್ತಾರೆ, ಹುಟ್ಟಿದಾಗ್ಲಿಂದ ಸಾಯೋ ಪರ್ಯಂತ ಸಾಧನೆ ಸಾಧನೆ ಸಾಧನೆ, ಹರಿನಾಮ ಸ್ಮರಣೆಯನ್ನು ಮಾಡುತ್ತಾನೇ ಪ್ರಾಣ ಬಿಡುತ್ತಾರೆ. ಅಂದರೆ ಇಡೀ ಬದುಕಿದ 100 ವರ್ಷ ಭಗವಂತನನ್ನೇ ನೆನೆಯುತ್ತಾ ಇರ್ತಾರೆ. ಒಂದೊಂದು ಸಾರಿ ನೆನೆದಾಗ 3 ಯುಗಗಳ ಸಾಧನೆಗೆ ಮೀರಿದ ಫಲ ಬರ್ತಾ ಇದ್ದರೆ, ಇಡೀ 100 ವರ್ಷ ಸಾಧನೆ ಮಾಡಿದರೆ ಅದೆಷ್ಟು ಪುಣ್ಯದ ಕಾಂಕ್ರೀಟ್ ಏನು ಗೋಲ್ಡನ್ ಬಿಸ್ಕಟ್ ಅಂತ ಹೇಳ್ತಾರಲ್ಲ, ಆ ಥರ ಬಂದ್ಬಿಡುತ್ತೆ ಅವರಿಗೆ, ಹೊತ್ಕೊಂಡು ಹೋಗ್ಬಿಡ್ತಾರೆ. ನಾವು ಕ್ಯಾಶುವಲ್ ಆಗಿ ಕಳೆದು ಬಿಟ್ಟು ಹೊರಡೋಗ್ತಾ ಇರ್ತೀವಿ. ಈ ಒಳ್ಳೆ ಅದ್ಭುತವಾದ ಕಲಿಕಾಲ, ತತ್ರಾಭಿ ಭರತಖಂಡದಲ್ಲಿ ಜನ್ಮ, ತತ್ರಾಭಿ ಮನುಷ್ಯ ಜನ್ಮ, ತತ್ರಾಭಿ ವೈಷ್ಣವತ್ವ, ತತ್ರಾಭಿ ಮತ್ಪರತ್ವ ಅಂತ ಅದ್ಭುತವಾದ ಆಚಾರ ಸಿದ್ಧಾಂತ ಇರತಕ್ಕಂಥ ಈ ಮತದಲ್ಲಿ ಹುಟ್ಟಿದ್ರು ಕೂಡ ಕ್ಯಾಶುವಲ್ ಆಗಿ ಕಳೆದು ಬಿಟ್ರೆ ನಮ್ಮಷ್ಟು ಮೂರ್ಖರು ಇನ್ಯಾಗಿರ್ತಾರೆ. ಅದರಿಂದ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ಅದ್ಭುತವಾದ ಭಗವಂತನ ಕೀರ್ತಿಯನ್ನ ಉಳಿಸಲಿಕ್ಕಾಗಿ ಕಲಿಯನ್ನ ಇರಲಿಕ್ಕೆ ಬಿಟ್ರು. ಎಷ್ಟು ಕಡೆ 4 ಕಡೆ ಕೊಟ್ರಂತೆ, ದ್ಯೂತಂ ಪಾನ ಸ್ತ್ರೀಯ ಸೂರ, ದ್ಯೂತ ಹೆಂಡ ಕುಡಿಯೋ ಜಾಗ, ಕೆಟ್ಟ ಸ್ತ್ರೀಯರು, ಹಿಂಸೆ, ಎಲ್ಲಿರುತ್ತೋ ಅಲ್ಲಿ ಕಲಿ ಇರ್ತಾನೆ, ಸಾಕಾಗಿಲ್ಲ ಅವನಿಗೆ, ಇನ್ನೊಂದು ಜಾಗ ಕೊಡಿ. ಬ್ರಾಹ್ಮಣರೆಲ್ಲ ಹೆಂಡ ಕುಡಿಯಲ್ಲ, ಈ 4 ಇರಲ್ಲ ಅವರಲ್ಲಿ. ಮತ್ತೆ ಇವರು ಕಾಟ ಕೊಡಬೇಕಾದ್ರೆ ಏನ್ ಮಾಡಬೇಕು, ಮೈ ತುಂಬಾ ಚೂರು ಚಾರು ಬಂಗಾರ ಹಾಕೊಂಡಿರ್ತಾರೆ, ಪ್ರವೇಶ ಮಾಡ್ಲಿಕ್ಕೆ ಆಗುತ್ತಲ್ಲ ಅಂತ ಜಾತ ರೂಪಂ ಅದಾಕ್ ಪ್ರಭು, ಬಂಗಾರ ಕೊಟ್ಬಿಟ್ರಂತೆ, ಬಂಗಾರ ಎಲ್ಲಾರ ಹತ್ರ ಇರುತ್ತೆ, ತಲೆ ಸೇರ್ಕೊಂಡ್ಬಿಡ್ತಾನೆ. ಅಲ್ಲ ಮತ್ತೆ ನಾವು ಹಾಕೊಂಡ ಬಂಗಾರಕ್ಕೆಲ್ಲ ಕಲಿ ಬಂದು ಕೂತ್ಕೊಂಡ್ಬಿಟ್ರೆ ನಮ್ ಗತಿ ಏನು ಅಂತ ಹೇಳಿದರೆ, ಬಂಗಾರ ಹಾಕೊಳ್ಳೇಬೇಕು ಅಂತ ನಿಯಮ, ಅದೇ ಭಗವಂತನ ಸನ್ನಿಧಾನ ಇರುತ್ತೆ. ಅದಕ್ಕೆ ಹೇಳ್ತಾರೆ ತಲಿ ನಮ್ಮ ಯಾರು ಕಪಿಲ ಸುಳಾದಿಯಲ್ಲಿ ಹೇಳ್ತಾರಲ್ಲ, ಕಪಿಲನಾಮ ಭಗವಂತನ ಸನ್ನಿಧಾನ ಇರುತ್ತೆ ಬಂಗಾರದಲ್ಲಿ ಅಂತ ಹೇಳ್ತಾರೆ. ಯಾರಾದರೆ ಬಂಗಾರವನ್ನ ಧಾರಣೆ ಮಾಡುವಾಗ ನಿತ್ಯವೂ ಕೂಡ ಕಪಿರನಾಮಕ ಭಗವಂತನನ್ನ ಮತ್ತು ಆ ಬಂಗಾರದಂತೆ ಹೊಳೆಯುವಂತ ವಾಯುದೇವರನ್ನ ಸ್ಮರಣೆ ಮಾಡಿ ಬಂಗಾರ ಹಾಕೊಳ್ತಾರೋ ಅಂಥವರ ತಂಟೆಗೆ ಬರಲ್ಲ ಕಲಿ. ಯಾರು ಅವರ ಸ್ಮರಣೆ ಮಾಡದೆ ಬಂಗಾರ ಹಾಕೊಂಡ್ಬಿಡ್ತಾರೆ ಅಲ್ಲಿ ಬಂದು ಚೆನ್ನಾಗಿ ಕೂತವನ ವ್ಯಾಪಾರ ನಡೆಸ್ತಾನೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕಲಿಗೆ ಆಶ್ರಯ ಕೊಟ್ಟು ತಾವು ಹೊರಟು ಬರ್ತಾ ಇದ್ದಾರೆ. ತದನಂತರ ಒಂದು ದಿವಸ ಬೇಟೆಗೆ ಹೊರಟಂತಹ ಅವರು ತುಂಬಾ ಬಾಯಾರಿಕೆ ಬಂದಿದೆ, ಅವರು ಶಮೀಕರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಶಮೀಕರ ಆಶ್ರಮದಲ್ಲಿ ಬಂದಂತಹವರಿಗೆ ಶಮೀಕರು ಧ್ಯಾನ ಯೋಗದಲ್ಲಿ ಕೂತಿರುವಾಗ ಬಾಯಾರಿಕೆ ತುಂಬಾ ಆಗಿದೆ, ಚೂರು ನೀರು ಬೇಕು ಅಂತ ಕೇಳಿದಾಗ ಅವರಿಗೆ ಆ ಶಬ್ದವೂ ಕೇಳತಾ ಇಲ್ಲ, ಸಮಾಧಿ ಯೋಗದಲ್ಲಿದ್ದಾರೆ. ಅಂತಹ ಕಾಲಕ್ಕೆ ರಾಜನ ಮಾತಿಗೆ ಓಗೊಡದೇ ಇರುವ ಋಷಿಯನ್ನು ನೋಡಿ ರಾಜನಿಗೆ ನೋಡಿ ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಲ್ಲ ಅಂದ್ರು. ಋಷಿಮುನಿಗಳನ್ನ ಅಪಾರ್ಥ ಅಲ್ಲ, ಅವರ ಪಾದಕ್ಕೆ ಸದಾ ಎರಗುವಂಥ ಪರೀಕ್ಷಿತ್ ಮಹಾರಾಜ ಅಪಾರ್ಥ ಮಾಡಿಕೊಂಡ. ಈ ಋಷಿ ಬೇಕು ಅಂತ ನನ್ನನ್ನು ಅವಮಾನ ಮಾಡಲಿಕ್ಕೇನೆ ಹೀಗೆ ಕೂತಿದ್ದಾನೆ, ನಾನು ನೀರು ತಾನಾಗಿ ಎದ್ದು ರಾಜ ಬಂದಾಗ ಸತ್ಕಾರ ಮಾಡಬೇಕಾದ ಋಷಿ, ರಾಜನಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ, ಅಂತಹದ್ದು ಅವಮಾನ ಮಾಡುತ್ತಾ ಇದ್ದಾನೆ. ಆದ ಕಾರಣ ರಾಜನೊಳಗಿರುವ ಭಗವಂತನನ್ನ ಸತ್ಕಾರ ಮಾಡದೇ ಇರುವಂತವ ಬದುಕಿದರೂ ಸತ್ತಂತೇನೆ ಎಂಬ ಅರ್ಥ ಬರುವಂತೆ ಸತ್ತ ಹಾವಿನ ಶರೀರವನ್ನು ತೆಗೆದು ಆ ಋಷಿಯ ಕೊರಳಲ್ಲಿ ಧನುಸ್ಸಿನಿಂದ ಹಾಕಿ ಹೊರಟು ಹೋಗ್ತಾ ಇದ್ದಾರೆ. ಅಂತ ಕಡೆ ಹೇಳ್ತಾರೆ, ಆ ಸತ್ತ ಹಾವಿನ ಶರೀರವನ್ನು ಹಾಕಿದ ಕೂಡಲೇ ಮಗ ಬರ್ತಾನೆ ಶೃಂಗಿ, ತುಂಬಾ ಸಿಟ್ಟಿನಿಂದ ಬರ್ತಾ ಇದ್ದಾನೆ, ಭಾರತದಲ್ಲಿ ತುಂಬಾ ಬರುತ್ತೆ, ಆಡ್ತಾ ಇದ್ದಾನೆ ಮಕ್ಕಳ ಜೊತೆಗೆ. ಆಡುವಾಗ ಅಪ್ಪನ ಪ್ರಸಕ್ತಿ ಬಂತು, ನಮ್ಮಪ್ಪ ಇಂಥ ತಪಶಕ್ತಿವಂತ ಅಂತ ಹೇಳಿಕೊಳ್ಳುವಾಗ ಪಕ್ಕದಲ್ಲಿ ಆಡುವ ಹೇಳಿದ, ನಿಮ್ಮಪ್ಪ ತಪಶಕ್ತಿವಂತನಾದರೆ ಸತ್ತಹಾವನ್ನ ನಿಮ್ಮಪ್ಪನ ಕೊರಳಲ್ಲಿ ಹಾಕಿ ಹೋದ್ರಲ್ಲ ಅವರನ್ನೇನು ಮಾಡಲಿಕ್ಕಾಗಿಲ್ಲ ಅಂದುಕೊಳ್ಳೆ ಏನಾಯಿತು ಅಂತ ಕೇಳಿದ. ಹೀಗೆ ನೋಡಿ ಬಂದೆ ಅಂತ ಹೇಳಿದಾಗ ಓಡಿ ಬರ್ತಾನೆ, ನೋಡುತ್ತಾನೆ, ತುಂಬಾ ಸಿಟ್ಟು ಬರುತ್ತೆ, ದುಃಖ ಆಗುತ್ತೆ. ಹೇಳಿದ ವಾಗ್ವಜ್ರಂ ವಿಷಸರ್ಜ ಅಂತ ಹೇಳುತ್ತಾರೆ. ಕೌಶಿಕಿ ಅಪ ಉಪಸ್ಪೃಶ್ಯ ಕುಶಪಾಣಿ ಅಂತ ಆಚಾರ್ಯ ಹೇಳುತ್ತಾರೆ. ದರ್ಭಗಳನ್ನು ಹಿಡಿದುಕೊಂಡು ಗಾಯತ್ರಿ ಮಂತ್ರವನ್ನ ಉಚ್ಚಾರ ಮಾಡಿ ಶಾಪವನ್ನ ಕೊಡತಾ ಇದ್ದಾನೆ. ಏನಂತ, ಒಂದು ವಾರದೊಳಗೆ ಇತಃಪರಂ ಏಳು ದಿವಸಗಳಲ್ಲಿ ಅವ ತಕ್ಷಕನಿಂದ ಮರಣಕ್ಕೆ ತುತ್ತಾಗಲಿ ಅಂತ. ಏಳನೇ ದಿವಸ ಶಾಪ ಬಿಟ್ಟು ಆ ಶಕ್ತಿ ಹೊರಟು ಹೋದ ಕೂಡಲೇ ಮೈಯಲ್ಲಿ ಹ್ರಾಸ ಆದಂತೆ ಆಗುತ್ತೆ. ನಮಗೆ ಚೆನ್ನಾಗಿದ್ದವರು ನಮಗೆ ಇದ್ದಕ್ಕಿದ್ದಂತೆ ಏನಾದರೂ ಫೀವರೋ ಅದೋ ಇದೋ ಬಂದರೆ ಮೈಯಲ್ಲೆಲ್ಲ ಶಕ್ತಿ ಹೋದಂತಾಗಿ ಏನು ವೀಕ್ ಆಗಿಬಿಡ್ತೀವಲ್ಲ, ಆ ಥರ ತಪಶಕ್ತಿ ಇದ್ದವರು ಶಾಪಾದಿಗಳು ಕೊಟ್ಟರೆ ತಪಶಕ್ತಿ ಖರ್ಚಾಗಿ ಬಿಟ್ಟರೆ ಅವರ ಮೈಯೆಲ್ಲ ಸುಸ್ತಾಗಿ ಬಿಡುತ್ತೆ. ಆ ಕೂಸಿಗೆ ಅರ್ಥ ಆಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾನೆ, ಅಳತಾ ಇದ್ದಾನೆ. ಅಂತಹ ಕಾಲಕ್ಕೆ ತಂದೆ ಶಮೀಕರು ಎದ್ದು ಕೇಳುತ್ತಾರೆ, ಯಾಕೆ ಅಳತಾ ಇದ್ದೀಯಾ? ಹೀಗಾಗಿದೆ ಅಂದರೆ ಅವಾಗೆ ಶಮೀಕರು ಆ ಶೃಂಗಿಯನ್ನ ತುಂಬಾ ಬೈತಾ ಇದ್ದಾರೆ. ಚಿಕ್ಕ ಹುಡುಗ ನೀನು, ರಾಜನಿಗೆ ಇಂಥ ಶಾಪ ಕೊಡೋದಾ? ಕೊಡಬಾರದು. ಯದ್ಯಪಿ ನಾವೇ ಆತನ ಸತ್ಕಾರ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಅದಕ್ಕೆ ಹೀಗಾಯಿತು ಅಂತ ಹೇಳಿ ಶಾಪದ ವಾರ್ತೆಯನ್ನ ರಾಜನಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಅಲ್ಲಿ ನನಗನ್ಸುತ್ತೆ ಅವರು ತಪಶಕ್ತಿ ಸಂಪನ್ನರು, ಮಗನ ಶಾಪವನ್ನ ಹಿಂತೆಗೆಲಿಕ್ಕೆ ಆಗತ್ತಲ್ವಾ, ಯಾಕೆ ತೆಗೆದಿಲ್ಲ ಅಂದ್ರೆ ಅವರು ನೋಡುತ್ತಾರೆ ಜ್ಞಾನದೃಷ್ಟಿಯಿಂದ ರಾಜನಿಗೆ ಒಂದು ವಾರಕ್ಕಿಂತ ಆಯುಷ್ಯವೇ ಇಲ್ಲ, ಆತನ ಸಾವಿಗೆ ತನ್ನ ಮಗನ ಶಾಪ ನೆಪ ಮಾತ್ರ ಅಷ್ಟೇ, ಆತನ ಮೃತ್ಯು ಖಚಿತ ಅಂತ ಗೊತ್ತಾಯಿತು. ಆವಾಗ ಭಗವಂತನಿಗೆ ನಮಸ್ಕಾರ ಮಾಡುತ್ತಾರೆ ಶಮೀಕರು. ಭಗವಂತನ ಎಷ್ಟು ಕೃಪಾ ನೋಡಿ. ಅದಕ್ಕೆ ದುರ್ಗಾದೇವಿಗೆ ಯಾವಾಗಲೂ ಅದು ತುಳಾದಿಯಲ್ಲಿ ಹೇಳುತ್ತಾರೆ, ಸಜ್ಜನರ ದ್ವಾರ ತಮೋಗುಣದ ವ್ಯಾಪಾರ ಮಾಡಿಸಿ ಸದ್ಗತಿಗೆ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಅಂತ ಹೇಳುತ್ತಾರೆ. ಇದು ತಮೋಗುಣದ ವ್ಯಾಪಾರ, ಸಜ್ಜನರ ಕೊರಳಲ್ಲಿ ಸತ್ತ ಹಾಲನ್ನು ಹಾಕುವುದು ತಮೋಗುಣದ ವ್ಯಾಪಾರ, ಆದರೆ ಅದರ ಮೂಲಕ ಸದ್ಗತಿಗೆ ಸೋಪಾನ ಮಾಡಿಸಿಕೊಟ್ಟ ಆ ಪ್ರಾರಬ್ಧ ಕರ್ಮದಿಂದಾಗಿ ಅವರಿಗೆ ಆ ಥರ ಮಾಡುವಂತೆ ಮಾಡಿ ಶಾಪವನ್ನು ಕೊಡಿಸಿ ಈ ಥರ ಮಾಡಿಸಿದ. ಒಂದು ವೇಳೆ ಆ ಥರ ಮಾಡದೇ ಇದ್ದಿದ್ರೆ, ಮನೆಗೆ ತನ್ನ ಪಾಡಿಗೆ ತಾನು ಹೋಗಿದ್ದಿದ್ರೆ ಏಳನೇ ದಿವಸ ಸುಮ್ಮನೆ ಸತ್ತು ಹೋಗ್ತಿದ್ದ ರಾಜ. ಆದರೆ ಅಂಥ ರಾಜನಿಗೆ ಈ ಥರ ಮಾಡಿಸಿ ಶಾಪ ನೆಪ ಮಾಡಿಸಿ ಅದರಿಂದಾಗಿ ಪ್ರಾಯೋಪವೇಶಕ್ಕೆ ಕೂಡಿಸಿ ಆ ಕೂತದ್ದರಿಂದ ಶುಕಾಚಾರನ್ನು ಕರೆಸಿ ಭಾಗವತ ಬರುವಂತೆ ಮಾಡಿದ್ದು ನಮ್ಮ ಸ್ವಾಮಿಯ ಚರ್ಯ. ಅದಕ್ಕೆ ಒಳಗೆ ಬಿಂಬಮೂರ್ತಿ ಮಾಡುವ ಉಪಕಾರ ಅಷ್ಟು ಇಷ್ಟು ಅಲ್ಲವೇ ಅಲ್ಲ, ನಮಗೆ ಗೊತ್ತೇ ಆಗಲ್ಲ. ಇಲ್ಲಿ ಪುಷ್ಕರಕ್ಕೆ ಕರ್ಕೊಂಡು ಬಂದ ಸ್ವಾಮಿ ಅದೇನು ಮುಂದೆ ಮಾಡಲಿಕ್ಕಿದ್ದಾನೋ, ಯಾರ್ಯಾರನ್ನು ಹೇಗೆ ಉದ್ಧಾರ ಮಾಡಲಿಕ್ಕಿದ್ದಾನೋ ಯಾರಿಗೆ ಗೊತ್ತು. ಆದ್ದರಿಂದ ಅಲ್ಲ ಪುಷ್ಕರ ಯಾಕೆ ಬಂತು ಮಧ್ಯದಲ್ಲಿ ಅಂದರೆ ಹೇಳುತ್ತಾರೆ, ಪುಷ್ಕರಂ ಮರ್ತ್ಯ ದುಷ್ಕರಂ. ಮನುಷ್ಯರಿಗೆ ಪುಷ್ಕರಕ್ಕೆ ಹೋಗಬೇಕು ಎಂಬ ಬುದ್ಧಿಯೇ ಬರಲ್ಲಂತೆ, ಬುದ್ಧಿ ಬಂದರೂ ಹೋಗ್ಲಿಕ್ಕೂ ಆಗಲ್ಲಂತೆ, ನಾನಾ ಅಡಚಣೆಗಳು ಬರುತ್ತಂತೆ. ಮಾನಸಿಕ ಅಡಚಣೆ, ಮನೆಯಲ್ಲಿ ಅಡಚಣೆ, ಎಲ್ಲ ಅಡಚಣೆ. ಮನೆಯವರೂ ಬೇಡ ಅಂತಾರೆ, ನಮಗೂ ಬೇಡ ಅನ್ನಿಸ್ತಾ ಇರುತ್ತೆ. ಯಾಕೆ? ಪ್ರಾರಬ್ಧ ಕೂತಿರುತ್ತೆ. ಪುಷ್ಕರ ದರ್ಶನ ಆಗಬೇಕಾದರೆ ಜನ್ಮ ಜನ್ಮದ ಪಾಪ ಕಳಕೊಂಡವರಿಗೆ ಮಾತ್ರ ಪುಷ್ಕರ ದರ್ಶನ ಆಗುತ್ತೆ. ಪುಷ್ಕರದಲ್ಲಿ ಭಗವಂತನ ಆ ಜಲ ಸ್ಪರ್ಶ, ಎಂಥ ಜಲ ಹೇಳುತ್ತಾರೆ, ಅವತಾರ ಮಾಡಿದಂಥ ವರಾಹ ದೇವರೇ ತಾನು ಅವತಾರ ಸಮಾಪ್ತಿ ಮಾಡಬೇಕಾದರೆ ಎಷ್ಟು ಕಡೆ ಇದ್ದಿಲ್ಲ ನೀರು, ಇಲ್ಲೇ ಬಂದು ಮುಳುಗಬೇಕೇ, ಇಲ್ಲೇ ಬಂದು ಈ ನೀರಿನಲ್ಲೇ ಅವತಾರ ಸಮಾಪ್ತಿ ಮಾಡಬೇಕಾದರೆ ಈ ನೀರಿಗೆ ಎಷ್ಟು ಗತ್ತಿರಬೇಕಯ್ಯ ಅಂತ ಹೇಳುತ್ತಾರೆ. ಬ್ರಹ್ಮದೇವರು ವಜ್ರನಾಭ ಎಂಬ ಆ ದೈತ್ಯನನ್ನ ಸಂಹಾರ ಮಾಡಲಿಕ್ಕೆ ಪ್ರಯೋಗ ಮಾಡಿದ್ದೇನು ಅಂದ್ರೆ ಕೈಯಲ್ಲಿರುವ ಕಮಲ. ದೇವರು ಶಂಖ ಚಕ್ರ ಗದ ಪದ್ಮ, ಪದ್ಮ ಯಾಕಪ್ಪ ನಾವು ಮೋಸ ಮಾಡ್ಲಿಕ್ಕೆ ಪದ್ಮ ಅಷ್ಟೇ ಹೊರತು ಅದರಿಂದ ಏನು ಮಾಡುತ್ತಾರೆ ಅಂತ ತೋರಿಕೊಟ್ರು. ಪದ್ಮದಿಂದಲೂ ಸಂಹಾರ ಮಾಡಲಿಕ್ಕಾಗುತ್ತೆ. ಬ್ರಹ್ಮದೇವರು ತಮ್ಮ ಕೈಯಲ್ಲಿರುವ ಕಮಲವನ್ನ ಎಸೆದರೆ ಆ ಕಮಲದ ಪೆಟ್ಟಿಗೆ ಸತ್ತು ಹೋದ. ಕಮಲದಿಂದ ಏನ್ ಪೆಟ್ಟಾಗುತ್ತೆ ಹೇಳಿ? ವಜ್ರಘಾತದಿಂದ ವಜ್ರನಾಭ ಸತ್ತು ಹೋದ. ಆ ಕಮಲ ಬಿದ್ದ ಜಾಗವೇ ಸರೋವರ. ಆ ಪಾವಿತ್ರ್ಯವನ್ನು ನೋಡಿ ವರಾಹ ದೇವರು ನೋಡಿದ್ರಂತೆ, ನಾನು ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿದೆ, ಮತ್ತು ಇವರಿಗೆ ಸಂಬಂಧಪಟ್ಟ ಸರೋವರದಲ್ಲೇ ಸೇರಬೇಕು ಅಂತ ಈ ಸರೋವರಕ್ಕೆ ಹಾರಿ ಅದ್ಭುತವಾಗಿ ಬಂದಿದ್ದಾರೆ. ಅದಕ್ಕೆ ಈ ಕ್ಷೇತ್ರದಲ್ಲಿ ಮಾಡಿದ 10 ಗಾಯತ್ರಿ 10 ಕೋಟಿ ಗಾಯತ್ರಿಗೆ ಸಮಾನ. ಅದ್ಭುತವಾದ ಕ್ಷೇತ್ರವಿದು, ಇದಕ್ಕೆ ಸಮಾನವಿಲ್ಲ ಅಂತ ಹೇಳುತ್ತಾರೆ. ಅಂಥ ಕ್ಷೇತ್ರದಲ್ಲಿ ನಾವು ಕೂತಿದ್ದೇವೆ ಎಂಬ ಎಚ್ಚರವಿರಲಿ. ಇಂಥ ಕ್ಷೇತ್ರದಲ್ಲಿ ದೇವರ ಕಥಾ ಒಂದಕ್ಷರ ಬಿದ್ದರೂ ಸಾಕು, 100 ಜನ್ಮಗಳು ಭಾಗವತ ಕೇಳಿದ ಫಲ ಬರುತ್ತೆ. ಅಂಥ ಕ್ಷೇತ್ರಕ್ಕೆ ಬಂದಿದ್ದೀವಿ. ವಾದಿರಾಜರು ಹೇಳ್ತಾರೆ ಮರ್ತ್ಯ ದುಷ್ಕರಂ ಅಂತ, ಮನುಷ್ಯರಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಮನಸ್ಸೇ ಬರಲ್ಲ, ಅಂಥ ಕ್ಷೇತ್ರದಲ್ಲಿ ಬಂದಿದ್ದೇವೆ. ಸರಿ ಅಂತ ರಾಜನಿಗೆ ಶಾಪದ ವಾರ್ತೆ ಬಂತು. ಶಾಪದ ವಾರ್ತೆ ಬಂದ ಕೂಡಲೇ ರಾಜ ತಾನು ಪ್ರಾಯೋಗ ವೇಷವನ್ನು ಮಾಡುತ್ತಾ ಇದ್ದಾನೆ, ಎಲ್ಲವನ್ನ ಬಿಟ್ಟ ಹೊರಡುತ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಾರೆ ಎಲ್ಲವನ್ನ ಬಿಟ್ಟ ಅಂದ್ರೆ ಬಿಡೋದ್ರಲ್ಲಿ ತಪ್ಪನೇ ಏನು, ಸಾವು ಹೇಗೂ ಬಂದಿದೆ ಆದ್ದರಿಂದ ಎಲ್ಲವೂ ಬಿಡಬೇಕು, ಇದರ ಮೇಲೆ ಭೋಗದ ಆಸಕ್ತಿ ತ್ಯಾಗ ಮಾಡಬೇಕು ಅಂತ ಮಾಡಿದನ ಅಂದ್ರೆ ಪರಿಚಯ ಮಾಡಿಕೊಡುತ್ತಾರೆ. ಪರೀಕ್ಷಿತ್ ಮಹಾರಾಜ ಎಂಥವ ಅಂದರೆ ರಾಜ್ಯವನ್ನ ಹೊತ್ತಾಗಲೇನೆ ಅದರ ಮೇಲೆ ಆಸೆ ಮಮತೆ ವ್ಯಾಮೋಹ ಎಲ್ಲ ಬಿಟ್ಟು ಭಗವಂತನ ಪೂಜಾ ಅಂತ ವಿಶೇಷವಾಗಿ ರಾಜ್ಯಪಾಲನೆ ಮಾಡುವಂಥವ ರಾಜ್ಯವನ್ನ ಬಿಟ್ಟದ್ದು ವ್ಯಾಮೋಹಕ್ಕಾಗಿ ಅಲ್ಲ, ಭಗವಂತನ ಪೂಜಾ ಅಂತಲೇನೆ ರಾಜ್ಯಭಾರವನ್ನ ಮಾಡುವಂಥವ. ಆದರೆ ಬಿಟ್ಟದ್ದು ಯಾಕೆ, ಏಕಾಂತ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಮರಣ ಅನ್ನ ಅವಕಾಶ ಬಂದಾದ್ದರಿಂದ ರಾಜ್ಯವನ್ನ ಬಿಟ್ಟು ಬಂದಿದ್ದಾರೆ, ಪ್ರಾಯೋಗ ವೇಷಕ್ಕೆ ಕೂತಿದ್ದಾರೆ. ಅನೇಕ ಜನ ಜ್ಞಾನಿಗಳು ಋಷಿಗಳೆಲ್ಲ ತೀರ್ಥಯಾತ್ರೆಯ ನೆಪದಿಂದ ಅಲ್ಲಿಗೆ ಬರ್ತಾ ಇದ್ದಾರೆ. ಏನು ಒಬ್ಬೊಬ್ಬರ ಹೆಸರು ಹೇಳುತ್ತಾರೆ, ಭುವನಂ ಪುರಾಣ, ಜಗತ್ತನ್ನೇ ಪವಿತ್ರ ಮಾಡುವಂತಹ ಅಪರೂಪದ ಜ್ಞಾನಿಗಳೆಲ್ಲ ಬಂದಿದ್ದಾರೆ. ಇವರ ಹೆಸರು ಹೇಳಿದ್ರೆ ಸಾಕಲ್ವಾ, ಎಲ್ಲರ ಹೆಸರು ಹೇಳಬೇಕಾ? ಒಬ್ಬರು ವೇದವ್ಯಾಸರು ಬಂದರು, ಇನ್ನೊಬ್ಬರು ಪರಶುರಾಮದೇವರು ಬಂದಿದ್ದಾರೆ ಅಂದರೆ ಎಲ್ಲರೂ ವಸಿಷ್ಠರು, ಭರದ್ವಾಜರು, ಅತ್ರಿಗಳು, ವಿಶ್ವಾಮಿತ್ರರು ಎಲ್ಲರೂ ಬರ್ತಾ ಇದ್ದಾರೆ, ಸುತ್ತುವರೆದಿದ್ದಾರೆ, ತಮ್ಮ ಶಿಷ್ಯ ಕೋಟಿಗಳಿಂದ ಬಂದಿದ್ದಾರೆ. ಅವರಿಗೆ ರಾಜ ನಮಸ್ಕಾರ ಮಾಡುತ್ತಾ ಇದ್ದಾನೆ, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಹೇಳುತ್ತಾ ಇದ್ದಾನೆ ನನ್ನ ಮೇಲೆ ಕೃಷ್ಣನ ಕರುಣೆ ಇದೆ ಅಂತ ನನಗೆ ಚೆನ್ನಾಗಿ ಪರಿಚಯ ಆಯಿತಯ್ಯ. ಹೌದಾ, ಹೇಗೆ ಅಂದ್ರೆ ನಿಮ್ಮಂಥ ಮಹಾನುಭಾವರು ತಪಸ್ಸು ಮಾಡಿದರೂ ದರ್ಶನ ಕೊಡಲ್ಲ ಅಂಥ ಮಹಾನುಭಾವರೆಲ್ಲ ನನ್ನ ಮೇಲೆ ಕರುಣೆಯಿಂದ ಇಲ್ಲಿಗೆ ಬಂದಿದ್ದೀರಿ ಅಂದರೆ ದೇವರ ಕರುಣೆ ನನ್ನ ಮೇಲಿದೆ ಅಂತರ್ಥ. ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ತಾನು ಕೇಳುತ್ತಾ ಇದ್ದಾನೆ, ನಾನು ಸಾಯಲಿಕ್ಕೆ ಸಿದ್ಧನಾಗಿದ್ದೇನೆ ಅಂಥ ನನಗೆ ವಿಶೇಷವಾಗಿ